ಹೇಗಾದರೂ ಬರೋದಿಲ್ಲ ಅಂತ ಹೋಗ್ತದೆ. ಬರುತ್ತೆ ಬರೋದಿಲ್ಲ, ಬರುತ್ತೆ ಬರೋದಿಲ್ಲ. ಇದ್ಯಾತಕ್ಕೆ? ಕವಯೋಪ್ಯತ್ರ ಮೋಹಿತಾಹ. ಕರ್ಮದ ನೇಚರ್ನ ಡಿಫೈನ್ ಮಾಡೋದಿದೆಯಲ್ಲ, ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಿದೆಯಲ್ಲ, ತುಂಬಾ ಕಷ್ಟ. ಅದನ್ನ ಭಗವಂತ ಮುಂದೆ ಮಹಾಭಾರತದಲ್ಲಿ ಹೇಳ್ತಾನೆ, ಅರ್ಜುನ ಸತ್ಯ ಹೇಳಿದ್ರೆ ಒಳ್ಳೇದಾಗುತ್ತೆ ಎಂಬುದು ನಿಶ್ಚಿತ, ಸಂಶಯವೇ ಇಲ್ಲ. ಸತ್ಯಂ ವದ ಅಂದ್ರೆ ಸತ್ಯಂ ವದನೆ, ಆದ್ರೆ ಸತ್ಯದ ನೇಚರ್ ಡಿಫೈನ್ ಮಾಡೋದಿದೆಯಲ್ಲ ತುಂಬಾ ಕಷ್ಟ ಅಂತ ಹೇಳಿ. ಸತ್ಯದ ನೇ ವಾಟ್ ಈಸ್ ಸತ್ಯ ಅಂತ ಹೇಳೋದು ಕಷ್ಟ. ಸತ್ಯ ಹೇಳಿದ್ರೆ ಒಳ್ಳೇದಾಗುತ್ತೆ ನಿಜ, ಸತ್ಯ ಅಂದ್ರೆ ಏನು? ಸತ್ಯಸ್ಯ ವಚನಂ ಶ್ರೇಯ, ಸತ್ಯ ಜ್ಞಾನಂತೂ ದುಷ್ಕರಂ. ಧರ್ಮಸ್ಯ ಚರಣಂ ಶ್ರೇಯ, ಧರ್ಮ ಜ್ಞಾನಂತೂ ದುಷ್ಕರಂ. ಧರ್ಮಾಚರಣೆ ಭಾರಿ ಒಳ್ಳೆಯದು. ಧರ್ಮ ಅಂದ್ರೆ ಏನಾಗಿದ್ರೆ ಇದು ತಿಳಿದ ಸುಲಭ ಅಲ್ಲ, ಅದಕ್ಕೆ ತಿಳಿದವರೇ ಆಗಬೇಕು. ಇವತ್ತು 100 ರಷ್ಟು ಗೊಂದಲ ಬರೋದಕ್ಕೆ ಅದೇ ಕಾರಣ. ಟ್ಯಾಕ್ಸ್ ಕೊಡಬೇಕು ಅಂತ ಎಲ್ಲರಿಗೂ ಗೊತ್ತು, ಪೇಪರ್ಲಿ ಬಂದೇ ಬಿಡುತ್ತೆ, ಇಷ್ಟು ಟ್ಯಾಕ್ಸ್ ಕಡಿಮೆ ಹೆಚ್ಚು ಮಾಡಿ ಬಂದ್ಬಿಡುತ್ತೆ ಅಂತ ನಮಗೆ ಲೆಕ್ಕ ಹಾಕಿ ಬರೋದಿಲ್ಲ. ಎಕ್ಸ್ಪರ್ಟೇ ಆಗ್ಬೇಕು, ಮತ್ತೆ ಎಕ್ಸ್ಪರ್ಟೇ ಆಗ್ಬೇಕು. ಕೆಲವು ಸರ್ ದೊಡ್ಡ ಗೊಂದಲ, ಇದು ಕೊಡಕ್ ಬರುತ್ತೋ ಇಲ್ಲೋ ಅಂತ ಗೊಂದಲ ಯೋಚನೆ ಮಾಡ್ತಾನೆ ಇರ್ತಾರೆ. ಇದಕ್ಕೆ ಬರುತ್ತೆ ಎಲಿಜಿಬಿಲಿಟಿ ಇದೆಯೋ ಇಲ್ಲೋ ಇಲ್ಲೋ ಅಂತ ಕೆಲವು ಸೀರೆ ಸೂಕ್ಷ್ಮ ವಿಚಾರ ಬಂದ ಕಾಲಕ್ಕೆ ಭಾರಿ ಗೊಂದಲ. ಯಾವ ಕೇಸ್ ಸೇರಿಸಬೇಕು? ಅದನ್ನ 50% ರಿಲೇಷನ್ ಕೊಡಬೇಕು, 100% ಕೊಡಬೇಕು, ಏನ್ ಮಾಡಬೇಕು? ಗೊಂದಲವೇ ಗೊಂದಲ. ಇದನ್ನು ಯೋಚನೆ ಮಾಡಿದರೆ ಇಷ್ಟಾದ್ರೂ ವೇಗ ಕೆಲವು ವಿಷಯ ಉಳ್ಕೊಂಡು ಬಿಡುತ್ತೆ. ಅದು ಹೇಗೋ, ಆದ್ರೆ ಟ್ಯಾಕ್ಸ್ ಕೊಡಬೇಕು ಅನ್ನೋ ಕಾನ್ಸೆಪ್ಟ್ ಮಾತ್ರ ನಿಜನೇ, ಅದು ಬದಲಾಗೋದೇ ಇಲ್ಲ. ಆದ್ರೆ ಅದರ ರೀತಿ ನೀತಿಗಳಿದೆಯಲ್ಲ, ಅದು ಪೂರ್ವಾಪರ ಗೊತ್ತಿಲ್ಲದೆ ಹೋದರೆ ಅವರಿಗೆ ಅರ್ಥ ಆಗೋದೇ ಇಲ್ಲ. ಆದಷ್ಟಿಯಿಂದ ಅರ್ಜುನ, ಕಿಂ ಕರ್ಮ ಕಿಮ ಕರ್ಮೇತಿ ಕವಯೋಪಿ ಅತ್ರ ಮೋಹಿತಾಹ. ಕರ್ಮ ಅಕರ್ಮ ವಿಕರ್ಮ, ಕರ್ಮ ಅಂದ್ರೆ ಯಾವುದು ಮಾಡಬೇಕೋ ಅದು ಕರ್ಮ, ಅಕರ್ಮ ಅಂದ್ರೆ ಏನು? ಯಾವುದು ಮಾಡಲಿಕ್ಕೆ ಸಾಧ್ಯ ಇಲ್ಲವೋ ಅದು ಅಕರ್ಮ. ಯಾವ್ದು ವಿಕರ್ಮ ಅಂದ್ರೆ ಏನು? ಯಾವ್ದು ಮಾಡಕೂಡದು ಅದು ವಿಕರ್ಮ. ವಿಕರ್ಮ ವಿಶುದ್ಧವಾದ ಕರ್ಮ. ಅಕರ್ಮ ಅಂದ್ರೆ ಜಸ್ಟ್ ಡೋಂಟ್ ಡೂ ಇಟ್ ಅಷ್ಟೇ, ಡೋಂಟ್ ಡೂ ಇಟ್. ಆದರೆ ಇನ್ನೊಂದು ಮಾಡಲೇಬಾರದು, ಇನ್ನೊಂದು ಮಾಡಲೇಬೇಕು. ಏನು ಮಾಡಲೇಬೇಕು, ಏನು ಮಾಡಲೇಬಾರದು? ಸುಮ್ಮನೆ ಕೊಡಿ ಕೆಲಸ ಅಂತಾರಲ್ಲ, ಅದ್ಯಾವುದು ಹಾಗಿದ್ರೆ? ಬರೀ ಸುಮ್ಮನೆ ಕೊಡೋದು ಯಾವುದು? ಮಾಡಬಾರದ್ದು ಯಾವುದು, ಮಾಡಬೇಕಾದ್ದು ಯಾವುದು, ಸುಮ್ಮನೆ ಕೊಡಬೇಕಾದ್ದು ಯಾವುದು? ಇದು ಸನ್ಮಾರಿಗೆ ಅರ್ಥವಾಗೋದಲ್ಲ. ಕಿಂ ಕರ್ಮ ಕಿಂ ಅಕರ್ಮೇತಿ ಕವಯೋಪಿ ಅತ್ರ ಮೋಹಿತಾಹ. ಮತ್ತೆ ಗತಿ ಏನು ಅದಕ್ಕೆ? ಹೇಗೆ ಸಾಲ್ವ್ ಮಾಡಬೇಕಿದನ? ತತ್ತೇ ಕರ್ಮ ಪ್ರವಕ್ಷ್ಯಾಮಿ ಯಜ್ಞಾತ್ವ ಮೋಕ್ಷಸಿ ಅಶುಭ. ನಾನು ಹೇಳ್ತೇನೆ ಕೇಳ ಅಂತ ತಿಳ್ಕೊಂಡ್ಬಿಡೋ ಯೋಚನೆ ಇಲ್ಲ ಅಂತ ಹೇಳಿದ. ಆ ಕರ್ಮದ ಸ್ವಭಾವ ನಿರ್ಣಯ ಮಾಡೋದು ಭಾರಿ ಸುಲಭ ನಮ್ಮಂಥವರಿಗೆ, ಅದನ್ನು ಮಾಡ್ತೇನೆ ಅಂತ ಭಗವಂತ ಹೇಳಿದ. ತತ್ತೇ ಕರ್ಮ ಪ್ರವಕ್ಷ್ಯಾಮಿ ಯಜ್ಞಾತ್ವ ಮೋಕ್ಷಸಿ ಅಶುಭಾತ್. ನಿನಗೆ ಕರ್ಮದ ಸ್ವರೂಪ ಹೇಳ್ತೇನೆ, ಅದನ್ನು ತಿಳ್ಕೊಂಡ ನೀನು ಅಶುಭಾತ್ ಮೋಕ್ಷಸೆ, ಅಮಂಗಳದಿಂದ ಪಾರಾಗ್ತಿ, ಸಜ್ಜನಿಕೆಯನ್ನು ಶ್ರೇಷ್ಠವಾದ ಗತಿಯನ್ನು ಪಡೀತಿ ಅಂತ ಹೇಳಿ ಭಗವಂತ ನಿರೂಪಣೆ ಮಾಡ್ತಾ ಇದ್ದಾನೆ. ಇದಕ್ಕೆ ಮಹಾಭಾರತದಲ್ಲೇ ಒಂದು ಭಾಗ ಬರುತ್ತೆ, ಮುಂದೆ ಎಲ್ಲ ಕೇಳಿರ್ತಾರೆ. ವಿಶೇಷವಾದ ಒಂದು ಪ್ರಸಂಗ, ಧರ್ಮ ಕರ್ಣ ಕರ್ಣ ಪರ್ವ ನಡೀತಾ ಇರುತ್ತೆ. ವಿಶಿಷ್ಟವಾದ ಒಂದು ದಿವಸ ಕರ್ಣ ತಾಯಿ ತಕ್ಕಂಥ 17ನೇ ದಿವಸ, 16ನೇ ದಿವಸ ವಿಶೇಷವಾದಂತಹ ಯುದ್ಧ ನಡೆದೋಯುತ್ತೆ, ಸಾಕಷ್ಟು ಪೆಟ್ಟು ಬೀಳುತ್ತೆ. ಅನಂತರ 17 ದಿವಸ ಯುದ್ಧ ನಡೀತಾ ಇದೆ. ಅವತ್ತಿನ ಯುದ್ಧದ ಮಧ್ಯದ ಅನ್ಯದ ಹೊತ್ತಿಗೆ, ಅಥವಾ 10-11 ಗಂಟೆಯ ಹೊತ್ತಿಗೆ, ಧರ್ಮರಾಜನಿಗೆ ಸಾಕಷ್ಟು ಕರ್ಣ ಪೆಟ್ಟು ಹಾಕಿಬಿಡ್ತಾನೆ. ಧರ್ಮರಾಜನ ಮೈಯೆಲ್ಲ ಗಾಯ ಆಗುತ್ತೆ ತನಗೆ, ಪಾಪ ತುಂಬಾ ನೊಂದು ಬಿಡ್ತಾನೆ. ಶಿಬಿರಕ್ಕೆ ಹೋಗಿ ಮಲಗಿಬಿಡ್ತಾನೆ, ವಿಶ್ರಾಂತಿ ತಗೊಂಡು ಬಿಡ್ತಾನೆ ಧರ್ಮರಾಜ. ಸ್ವಲ್ಪ ಹೊತ್ತಿಗೆ ದೊಡ್ಡ ಯುದ್ಧ ಮುಂದುವರಿತಾ ಹೋದ ಕಾಲಕ್ಕೇನೆ ಅರ್ಜುನ ನೋಡುತ್ತಾನೆ. ನೋಡಿದರೆ ಯುದ್ಧರಂಗದಲ್ಲಿ ಧರ್ಮರಾಜ ಕಾಣೋದಿಲ್ಲ. ಅರ್ಜುನನಿಗೆ ತುಂಬಾ ಆತಂಕ ಶುರುವಾಗತ್ತೆ. ಎಲ್ಲಿ ಹೋಗಿದ್ದಾನೆ ನಮ್ಮಣ್ಣ? ಎಲ್ಲಿ ಕೃಷ್ಣ? ಎಲ್ಲಿದ್ದಾನೆ ಧರ್ಮರಾಜ? ಅದು ಕೃಷ್ಣ ಹೇಳುತ್ತಾನೆ, ಅರ್ಜುನ ಅಲ್ಲಿ ನೋಡಿ ಗೊಂದಲ ಬರೋದು ಹೇಗೆ ಶುರುವಾಗತ್ತಲ್ಲಿ. ಅರ್ಜುನ, ಯುದ್ಧ ಮಾಡೋದಾದ್ರೆ ಮಾಡು, ಇಲ್ಲ ಅಣ್ಣನ್ ನೋಡೋದಾದ್ರೆ ನೋಡು. ಯುದ್ಧ ಮನಸ್ಸಿಲ್ಲಿ ಯುದ್ಧ ಇಲ್ಲಿ ಮನಸ್ಸಲ್ಲಿ ಮಾಡ್ಕೊಳ್ಳೋಕೆ ಹೋಗ್ಬೇಡ. ನಾನು ಅದೆಲ್ಲ ಹೇಳೋದಿಲ್ಲ, ಏನ್ ಮಾಡೋದ್ರೆ ಮಾಡ್ತೇನೆ ಅಂತ ಹೇಳ್ತಾನೆ ಕೃಷ್ಣ. ಶಿಬಿರಕ್ಕೆ ಹೋಗೋದ್ರೆ ಹೋಗ್ತೇನೆ, ಯುದ್ಧ ಮಾಡಿದ್ರೆ ಮಾಡಿಸ್ತೇನೆ ಅಷ್ಟೇ, ನೀ ತೀರ್ಮಾನ ಮಾಡಬೇಕು ಅಂತ ಹೇಳ್ತಾನೆ. ಆಗ ಅರ್ಜುನ ಏನ್ ಮಾಡ್ತಾನೆ, ಅಣ್ಣನ ಬಗ್ಗೆ ತಿಳ್ಕೊಳ್ಳೇಬೇಕು ಅಂತ ಆತರ ಆತನಿಗೆ, ಯುದ್ಧದ ಕರ್ತವ್ಯ ಕರಿತಾನೆ ಇದೆ. ಆಗ ಭೀಮಸೇನ ಹತ್ರ ಹೋಗ್ತಾನೆ. ಭೀಮಸೇನ ಕೃಷ್ಣ ಸ್ವಲ್ಪ ಭೀಮಸೇನ ಕಾಂಟ್ಯಾಕ್ಟ್ ಮಾಡ್ಬೇಕು ನಾನೀಗ. ಕೃಷ್ಣ ಎದುರಿಗೆ ಇದ್ದಾನೆ, ಕೃಷ್ಣ ಸೀರಿಯಸ್ ಕೇಳಿದ್ರೆ ಭಗವಂತ ಗೈಡ್ ಮಾಡೋದಿಲ್ಲ. ಸೀರಿಯಸ್ ಕೇಳಿದ್ರೆ ಮಾತ್ರ ಮಾರ್ಕೆಟ್ ದಾರಿಯಲ್ಲಿ ತೋರಿಸ್ಬಿಡ್ತಾರೆ ಅಷ್ಟೇ, ಎಲ್ಲರೂ ಕೂಡ ತೋರಿಸ್ಬಿಡ್ತಾರೆ. ಆಮೇಲೆ ಅಲ್ಲಿ ಏನಾಗಿ ಗಲಾಟೆ ನಡೀತಿದ್ಯಲ್ಲ ಅದಕ್ಕೆ ಅದನ್ನ ನೀವು ಕೇಳಲಿಲ್ಲ ಹೇಳಿಲ್ಲ ಅಂತಾರೆ ಅಷ್ಟೇ. ಅದು ಹೋಗೋದೆಲ್ಲದ ಕೇಳಿ, ಮಾರ್ಕೆಟ್ ದಾರಿ ಅಷ್ಟೇ ಅಷ್ಟೇ ನಾವು ಹೇಳಿದ್ದು. ಆದ್ರೆ ಇವತ್ತು ಸಿಗುತ್ತಾ, ಇವತ್ತು ಏನೋ ವಿಶೇಷ ಉಂಟಾ, ಗಲಾಟೆ ಉಂಟಾ, ಅದೆಲ್ಲ ಕೇಳಿ ಮೊದಲೇ ಕೇಳಬೇಕಾಗಿತ್ತು ನೀವು. ಅದಿಲ್ಲ, ಅರ್ಜುನ ಕೇಳಿದ್ರೆ ಕೃಷ್ಣ ಹುಟ್ಟ ಅಷ್ಟೇ. ಭೀಮಸೇನ ಕೇಳ್ತೇನೆ, ಅಣ್ಣ ಸ್ವಲ್ಪ ನೋಡ್ಕೊಂಡ್ ಬರ್ತೀಯಾ ಹೋಗಿಬಿಟ್ಟು, ಧರ್ಮರಾಜ ಎಲ್ಲೂ ಕಾಣ್ತಾನೆ ಇಲ್ಲ, ರಣರಂಗದಲ್ಲೇ ಕಾಣ್ತಾ, ನೋಡ್ಕೊಂಡು ಬರ್ತೀಯಾ ಅಂತ ಹೇಳಿದ ತಕ್ಷಣ ಭೀಮಸೇನ ಹೇಳ್ತಾನೆ, ಅರ್ಜುನ ಆ ಬಗ್ಗೆ ನಾನು ತಲೆ ಕೆಡಿಸಿಕೊಂಡಿಲ್ಲ, ಕೃಷ್ಣಂದು ಅಷ್ಟೇ ವಿಚಾರ, ಭೀಮಂದು ಅಷ್ಟೇ ವಿಚಾರ, ಈ ಯುದ್ಧ ಮಾಡಿದ್ರೆ ಯುದ್ಧ ಮಾಡಬೇಕಷ್ಟೇ, ಆ ವಿಚಾರ ಬೇಡ ಈಗ. ಅಲ್ಲ ಭೀಮಸೇನ, ನೋಡ್ಕೊಂಡು ಬರ್ತೀಯಾ ಹೋಗಿ, ನಾನು ಹೋಗೋದಿಲ್ಲ ಅಂತ ಹೇಳಿ, ನಾನು ಹೋಗೋದಿಲ್ಲ, ಯುದ್ಧ ಮಾಡ್ತಾರೆ, ಯುದ್ಧದಲ್ಲೇ ಕೂತಿರ್ತೇನೆ, ಯುದ್ಧ ಮಾಡ್ತಾ ಇರುತ್ತೆ, ಬೇಕಾದ್ರೆ ನೀನು ಹೋಗಷ್ಟೇ, ನಾನು ಹೋಗೋದಿಲ್ಲ ಅಂತ ಹೇಳಿಬಿಡ್ತಾನೆ. ಆಗ ಅರ್ಜುನ ಕೇಳ್ತಾನೆ, ಅಲ್ಲ ಭೀಮಸೇನ ತುಂಬಾ ದೊಡ್ಡ ಯುದ್ಧ ಆಗ್ತಾ ಇದೆ, ಎಂತೆಂಥ ಯುದ್ಧ ಕರ್ಣಾದಿ ಯುದ್ಧ ಮಾಡ್ತಾ ಇದ್ದಾರೆ. ನಾನು ಹೋದ್ರೆ ಕಷ್ಟವಾಗೋದಿಲ್ಲ ಅಂದ್ರೆ ಅರ್ಜುನ ಅಂತ ತಲೆ ಕೆಡಿಸಿಕೊಳ್ಳಕ್ ಹೋಗ್ಬೇಡ, ನೀನು ಹೋಗು, ಎಲ್ಲ ಮ್ಯಾನೇಜ್ ಮಾಡ್ತೀನಿ ನಾನು ಅಂತ ಹೇಳಿ. ನೀನು ಹೋಗು, ಏನು ಯೋಚನೆ ಮಾಡಬೇಡ, ನೀವೆಲ್ಲ ಬೇಕಾದ್ರೆ ಹೋಗ್ಬಿಡಿ, ಎಲ್ಲ ಬೇಕಾದ್ರೆ ಹೋಗ್ಬಿಡಿ, ನಾನು ಒಬ್ಬನ ಯುದ್ಧ ಮಾಡ್ತೇನೆ, ಏನು ಅನಾಹುತ ಆಗೋದೆಲ್ಲ ಹೋಗಿ ಬಾ ಬೇಕಾದ್ರೆ, ನಾನಂತೂ ಬರೋದಿಲ್ಲ ಅಂತ ಹೇಳ್ಬಿಟ್ಟಿದ್ದೆ. ನಾನು ಯುದ್ಧ ಬಿಟ್ಟು ಹೋಗೋದು ಧರ್ಮ ಅಲ್ಲ, ಯುದ್ಧವನ್ನು ನಡೆದಿರೋ ಬಿಟ್ಟು ಹೋಗತಕ್ಕಂಥದ್ದು ಭಾರಿ ಅಧರ್ಮ, ನಾನು ಮಾಡೋದಿಲ್ಲ ಅಂತ ಹೇಳ್ಬಿಟ್ಟಿದ್ದೆ. ಇದು ನಮ್ಗೆ ಎಲ್ಲ ಅರ್ಥ ಆಗುತ್ತೆ ಗೊತ್ತೇನು? ಪರೀಕ್ಷೆ ಆದ್ಮೇಲೆ ಮಧ್ಯೆ ಎದ್ದು ಹೋಗ್ಬಿಟ್ರೆ ಒಂದು ಎರಡು ಹೋಗಿ ಬರ್ತೇವೆ ಅಂತ ಕೇಳಿದ್ರೆ ಹೋಗ್ಬಿಡಾಗಿ, ಒಳಗೆ ಕಳಿಸೋದಿಲ್ಲ ಮತ್ತೆ ನಮಗೆ ಅಲ್ಲೇ ಅರ್ಥ, ಬೇರೆ ಕಡೆ ಅರ್ಥ ಆಗೋದಿಲ್ಲ. ಮಧ್ಯೆ ಮಧ್ಯೆ ನಡ್ಕೊಂಡು ಹೋಗಿ ಬರ್ತೇನೆ ಕೇಳಬಹುದು, ಕತೆ ಪೇಪರ್ಸ್ ಓಡಾಡ್ತಿರುತ್ತೆ ಅಂತ ಅರ್ಥ. ಆ ಕಡೆ ಈ ಕಡೆ ಇಷ್ಟು ಮಾಡೇನೆ ಓಡಾಡಿಸ್ಬಿಡ್ತಾರೆ, ಇನ್ನ ಹೋಗ್ಲಿಕ್ಕೆ ಬಿಟ್ಟರೆ ಗತಿ ಏನಾಗಬೇಕು? ಇಲ್ಲ ಹೋದ್ರೆ ಹೋಗ್ಬಿಡ್ಬೇಕಷ್ಟೆ, ಅರ್ಧ ಗಂಟೆ ಮುಂಚೆ ಹೋಗ್ಬಾರದು, ಆಮೇಲೆ ಹೋಗ್ಬೇಕು, ಹೋದ್ ವಾಪಸ್ ಬರಬಾರ್ದು. ನಿಯಮಗಳು ಇವೆಲ್ಲ ಕೂಡ ಎಲ್ಲ ನೀವು ಅಪ್ಲೈ ಮಾಡಿಕೊಂಡ್ರೆ ಮೂಲತಃ ವ್ಯವಸ್ಥೆ ಮಾಡಕ್ ಮಾಡಿದ್ದಾರಲ್ಲ, ನಮ್ಮ ಜೀವನಕ್ಕೆ ಅಂಥದ್ದೇ ವ್ಯವಸ್ಥೆ ಇದೆ. ನಾನು ಬಿಟ್ಟು ಹೋಗ್ಲಿಕ್ಕೆ ಬರೋದಿಲ್ಲ, ಆಮೇಲೆ ನೋಡೋಣ, ಮುಗಿದ್ಮೇಲೆ ಅದೇ ಮೊದಲ ಕೆಲಸ. ಅಣ್ಣನ ಯೋಚನೆ ಮಾಡಿದ್ರೆ ಏನು ಮಾಡೋಕ್ಕಾಗೋದೇ ಇಲ್ಲ, ಈಗ ಮಾತ್ರ ಸಮಯ ಅಲ್ಲ ಅಂತ ಹೇಳಿದ ತಕ್ಷಣ ಹಾಗೆ ನಾನೇ ಹೋಗ್ತೇನೆ ಭೀಮಸೇನ ಅಂತ ಹೇಳ್ತಾ ಹೋಗ್ತೇನೆ, ಹೋಗಿ ಬಾ, ನಾನು ಯುದ್ಧ ಮಾಡ್ತೇನೆ ಅಂತ ಆ ಬಗ್ಗೆ ನಾನು ಗ್ಯಾರಂಟಿ ಕೊಡ್ತೇನೆ. ಯುದ್ಧದೊಳಗೆ ಏನೂ ಅನಾಹುತವಾಗೋದಿಲ್ಲ, ಎಲ್ಲರನ್ನು ಚೆನ್ನಾಗಿ ವಿಚಾರಿಸ್ತೇನೆ ಅಂತ ಹೇಳಿದ ತಕ್ಷಣ ಅರ್ಜುನ ಹೊರಟುಬಿಟ್ಟಂತೆ. ಕೃಷ್ಣ ಶಿಬಿರಕ್ಕೆ ಹೋಗ್ಬೇಕು, ನಡಿ ಎಲ್ಲಿ ಬೇಕಾದ್ರೆ ಕರ್ಕೊಂಡು ಹೋಗ್ತೇನೆ, ಸಾರಥಿ ತಾನೆ ನಾನೀಗ ಬರ್ತೇನೆ ಅಂತ ಕೃಷ್ಣ. ಆ ಮಟ್ಟಿಗೆ ಅಷ್ಟೇ, ಶಾದಿಮಾಂ ತಾಮ್ ಪ್ರಪಮ್ ಅಂತ ಹೇಳೋದೇ ಬೇರೆ, ಸುಮ್ಮನೆ ರೈತ ಹೋಗು ಅಂದ್ರೆ ಹೋಗೋದೇ ಬೇರೆ. ಶಿಬಿರಕ್ಕೆ ಹೋದಂತೆ ಧರ್ಮರಾಜ ಅಲ್ಲಿ ಮಲಗಿರ್ತಾನೆ. ಕೃಷ್ಣಾರ್ಜುನದ ಸುದ್ದಿ ಬರುತ್ತೆ, ಅರ್ಜುನ ಮುಂದೆ ಕೃಷ್ಣ ಹಿಂದೆ, ತಕ್ಷಣ ಇರೋದೇ ಹಾಗೆ, ಭಗವದ್ಗನ ಮುಂದೆ ನೀನವರ ಹಿಂದೆ. ಅರ್ಜುನ ಮುಂದೆ ನೋಡಿದ, ಧರ್ಮರಾಜ ಎದ್ದ, ಹಾಗೆ ಕುತ್ಕೊಂಡ, ಭಾರಿ ಖುಷಿಯಿಂದ ಎದ್ದು ಬಂದ. ಪಾಪ ಎಲ್ಲ ನೋವು ಪಾಪ ತನಗೆ. ಅರ್ಜುನ, ಕರ್ಣನ ಹೇಗಪ್ಪ ಕೊಂದಿ ನೀನೀಗ, ಕರ್ಣನನ್ನು ಹೇಗೆ ಕೊಂದಿ, ಎಷ್ಟುದನೇ ಪೆಟ್ಟು ಹಾಕಿಬಿಟ್ಟಿದ್ದ ಕರ್ಣ, ಅಬ್ಬ ನೆನೆಸಿಕೊಂಡ್ರೆ ಈಗೂ ಭಯ ಆಗತ್ತೆ, ಅಂತೂ ಕೊಂದು ಹಾಕಿ ಬಂದುಬಿಟ್ಟೆಯಲ್ಲ, ಹೇಗೆ ಕೊಂದೆ ಹೇಳು ಅಂತ ಕೇಳಿದ. ತಕ್ಷಣ ಅರ್ಜುನ ಹೇಳುತ್ತಾನೆ, ಅಣ್ಣ ಕರ್ಣ ನಾನು ಕೊಂದಿಲ್ಲ, ಇನ್ನು ನನ್ನ ಕರ್ಣನನ್ನು ಕೊಂದಿಲ್ಲ, ನಿನಗೇನೋ ಆಯಿತು ಅಂತ ಕೇಳಿದೆ, ನೋಡ್ಲಿಕ್ಕಿಂತ ಬಂದೆ, ಕರ್ಣನನ್ನು ಕೊಂದಿಲ್ಲ ಅಂತ ಹೇಳುತ್ತಾನೆ. ಈ ಮಾತು ಕೇಳ್ತಿರ್ಲಿಕ್ಕೆ ಧರ್ಮರಾಜನಿಗೆ ಎಷ್ಟು ಕೋಪ ಬರುತ್ತೆ ಗೊತ್ತಾ? ಜನ್ಮದಲ್ಲಿ ಧರ್ಮರಾಜ ಅವತ್ತೊಂದೇ ಅಷ್ಟು ಕೋಪ ಬಂದಿದೆ, ಹಿಂದೆಂದೂ ಕೋಪ ಬಂದಿಲ್ಲ ಆತನೇ, ಪಾಪ ಫಸ್ಟ್ ಆ್ಯಂಡ್ ಲಾಸ್ಟ್ ಅದು ಒಂದೇ. ಎಷ್ಟು ಸಿಟ್ಟು ಬಂತು ಅಂತ ಕೇಳಿದ್ರೆ, ಅರ್ಜುನ ನಿನಗೆ ಗಾಂಡಿವ ಬೇರೆ ಕೇಳು, ಇನ್ನೊಬ್ಬರಿಗೆ ಕೊಟ್ಬಿಡು ಅಂತ ಹೇಳ್ಬಿಡ್ದ. ನಿನ್ನ ಗಾಂಡಿವ ಬೇರೆ ತೊಂಬಿ ಕುಂತ್ಯ ಮೃತ ಸೂತಃ, ಕುಂತಿ ನಿನ್ನ ಹೆತ್ತಿದ್ದು ವ್ಯರ್ಥ, ಕೆಲಸಕ್ಕೆ ಬಾರದವನು ನೀನು, ನಿನ್ನ ಗಾಂಡಿವನ ಕೊಟ್ಬಿಡು ಕೃಷ್ಣನಿಗೆ, ಇನ್ನೊಬ್ರಿಗೆ ಯಾರಿಗಾರ ಕೊಟ್ಬಿಡು, ಸುಮ್ಮನೆ ಹಾಕಿಸ್ಕೊಂಡು ಓಡಾಡ್ತೀಯಾ, ವೇದ್ ಬಿಟ್ಟಂತೆ. ಇಂಥ ಮಾತನ್ನು ಒಂದೇ ಸರ್ತಿ ಧರ್ಮರಾಜ ಆಡಿ, ಇದು ಆತ ಈ ಮಾತಾಡಿ ಎಷ್ಟು ನೋವಾಗಿತ್ತು ಆತನಿಗೆ ಗೊತ್ತಾ? ಕರ್ಣ ಯಾಪಾಟಿ ಹೊಡೆದಿದ್ದ ಅಂತ ಕೇಳಿದರೆ, ಕರ್ಣ ಸತ್ತಿಲ್ಲ ಅಂದ್ರೆ ತಾನು ಬದುಕಿ ಉಪಯೋಗ ಇಲ್ಲ ಅನ್ನೋ ಸಿಟ್ಟು ಬಂದ್ಬಿಟ್ಟಿತ್ತ ಆತ. ಆಗ ತಕ್ಷಣ ಅರ್ಜುನ ಹೇಳಿದ, ಅರ್ಜುನ ಏನ್ ಮಾಡಿ ಅಂತ ಗೊತ್ತೇನಾಗ, ಯಾರು ಕೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ ಮಹಾಭಾರತದಲ್ಲಿ ಹೇಳ್ತಾರೆ, ತಕ್ಷಣ ಖಡ್ಗ ಎಳದೇ ಬಿಟ್ಟಂತ ಅರ್ಜುನ, ಬರೆಯಿಂದ ಖಡ್ಗ ಎಳಿತಾನೆ, ನಿಂತ್ಕೊಂಡ್ಬಿಡ್ತಾನೆ, ಎತ್ತಿ ಬಿಡ್ತಾನೆ. ಕೃಷ್ಣ ಕೇಳ್ತಾನೆ, ಅರ್ಜುನ ಏನ್ ಮಾಡ್ತೀಯ, ಏನ್ ಐಡಿಯಾ ಆಯ್ತು ನಿನಗೆ, ಮೇಲೆ ಏನ್ ಇಟ್ಕೊಂಡಿದ್ಯಾ? ಕೃಷ್ಣನಿಗೆ ಎಲ್ಲ ಗೊತ್ತು, ಏನ್ ಮಾಡ್ತೀಯ ಅಂತ ಆತನ ಬಾಯೆಲ್ಲ ಹೇಳ್ತೇ. ಏನ್ ಮಾಡ್ತಿ? ಕೃಷ್ಣ, ನಾನು ದೊಡ್ಡ ವ್ರತ ಮಾಡಿದ್ದೇನೆ. ಏನ್ ವ್ರತ ಮಾಡಿದ್ದೆ ಅಂತ ಕೇಳಿದ, ಯಾರು ಗಾಂಡಿವನ್ನ ಇನ್ನೊಬ್ಬರಿಗೆ ಕೊಡು ಅಂತ ಹೇಳ್ತಾರೋ ಅವರ ತಲೆ ಕತ್ತರಿಸಿಬಿಡ್ತೀನಿ ಅಂತ ಹೇಳಿದ. ಅಂದ್ರೆ ಯಾವ ಪರಿಸ್ಥಿತಿ ಬಂದು ಯೋಚನೆ ಮಾಡಬೇಕೀಗ? ಆಗ ಗೀತೆ ಅರ್ಥ ಆಗುತ್ತೆ, ಕಿಂ ಕರ್ಮ ಕಿಮ ಕರ್ಮೇತಿ ಕವಯೋ ಪತ್ರ ಮೋಹಿತಾಹ. ಅವ್ರ ತಲೆ ಹಾರಿಸಿಬಿಡ್ತೀನಿ, ಗಾಂಡಿಯ ಇನ್ನೊಬ್ಬರಿಗೆ ಕೊಡು ಅಂತ ಹೇಳಿದ್ರೆ ಸುಮ್ಮನೆ ಇರೋದಿಲ್ಲ, ಅದು ವ್ರತ ನಂದು ಅಂತ ಹೇಳಿದನಂತೆ. ತಕ್ಷಣ ಮುಂದೆ ಹೋಗ್ತಾನೆ ಇದ್ದಾನೆ ಕೃಷ್ಣ. ಆಗ ಮಾತಾಡ್ತಾರೆ, ಈ ಹೇಳಿದ್ದು ಅರ್ಜುನ, ಇಷ್ಟು ಹೇಳಿದ್ದು ಈ ಮೊದಲು ಹೇಳಿದ್ದು ಗೀತೆ ನಡೆಯೋದು ಆಮೇಲೆ, ಅದು ಇಷ್ಟು ಹೇಳಿದ್ರು ಅರ್ಜುನ ಮರೆತು ಬಿಟ್ಟಿದ್ದಾನೆ ಈಗಾಗಲೇ, ಅಣ್ಣನ ಕೊಂದೇ ಬಿಡ್ತೇನೆ. ತಕ್ಷಣ ಕೃಷ್ಣ ಹೇಳ್ತಾನೆ, ಓ ಅರ್ಜುನ, ಓ ಮಾತು ನಡೆಸ್ಬೇಕಾ ನೀನೀಗ, ಸ್ವಲ್ಪ ಇರು ನಡೆಸುವಂತೆ ಅಂತ ಹೇಳಿ. ನಲ್ತ ಇರು, ನೀನು ಕೊಲ್ಲೋದು ಕೊಟ್ಟಿರೋದು ಯಾರನ್ನ? ಅಣ್ಣನನ್ನ. ಅಣ್ಣ ಅಂದ್ರೇನು? ಜ್ಯೇಷ್ಠ ಭ್ರಾತ ಪಿತೃ ಸಮಹ, ಆ ತಂದೆ ಇದ್ದ ಹಾಗೆ. ಜೊತೆಗಾತ ಯಾರು? ಮಹಾರಾಜ ಆತ. ನೀನೊಬ್ಬ ಯುವರಾಜನೂ ಅಲ್ಲ ನೀನೀಗ, ಆತ ಮಹಾರಾಜ. ನಿನ್ನ ತಂದೆ ಇದ್ದ ಹಾಗೆ ಅಣ್ಣ, ಮೂಲತಃ ಧರ್ಮಿಷ್ಠ, ಈ ಜನ್ಮಕ್ಕೆ ಮತ್ತೊಂದು ಹೆಸರು ಧರ್ಮರಾಜ, ಅಂಥವನ್ನು ಕೊಲ್ಲಕೊಳ್ತಿದ್ದೀಯ ನೀನೀಗ, ರಥ ಹೋಗುತ್ತಲ್ಲ ನಂದೀಗ. ಅದಕ್ಕೆ ಅರ್ಜುನ, ಇದೇ ತಪ್ಪು ತಿಳ್ಕೊಂಡಿದ್ದೆ ಅಂತ ಹೇಳ್ತಾರೆ. ವ್ರತ ದೊಡ್ಡದು ಅಣ್ಣ ದೊಡ್ಡವನು ಯೋಚನೆ ಮಾಡು ಅಂತ ಹೇಳ್ತಾನೆ. ವ್ರತ ದೊಡ್ಡದು ಅಣ್ಣ ದೊಡ್ಡವನು ಅಂತ ಅಣ್ಣನನ್ನು ಕೊಂದು ಯಾವ ವ್ರತ ಉಳಿಸೋತೀಯ ಅಂತ ಕೇಳ್ತಾನೆ. ಅಂತ ಅವ್ರ ಅಣ್ಣನನ್ನು ಕೊಲ್ಲು ಉಳಿಸೋದು ದೊಡ್ಡ ವ್ರತನೋ ಕೊಲ್ಲ ದೊಡ್ಡ ವ್ರತನೋ? ಪ್ರತಿಜ್ಞೆ ಮಾಡಿಬಿಟ್ಟಿದ್ದೇನಲ್ಲ. ಆಗ ಕೃಷ್ಣ ಹೇಳ್ತಾರೆ, ನೋಡು ಅರ್ಜುನ, ಸತ್ಯ ನಡೆಸೋದು ಭಾರಿ ದೊಡ್ಡದು, ಸತ್ಯ ತಿಳ್ಕೊಳ್ಳೋದು ಇದೆಲ್ಲ ಭಾರಿ ಕಷ್ಟ. ಸತ್ಯಸ್ಯ ವಚನಂ ಶ್ರೇಯ, ಸತ್ಯ ಜ್ಞಾನಂತೂ ದುಷ್ಕರ. ಸತ್ಯವನ್ನು ನಡೆಸೋದು ಭಾರಿ ಒಳ್ಳೆಯದು, ಅರ್ಥ ಮಾಡ್ಕೊಳ್ಳೋದು ತುಂಬಾ ಕಷ್ಟ. ನೀನ್ ಮಾಡಿದ್ರೆ ಸಾಕ್ಷಿ, ನಿನ್ನ ಒಂದು ಒಣ ಸತ್ಯ ನಡೆಸ್ತೇನೆ ಅಂತ ಹೇಳಿಬಿಟ್ಟು ಧರ್ಮರಾಜನಂತ ರಾಜನ ಕೊಲ್ಲೋದಾದ್ರೆ ನೀನು ಯಾವ ಪುರುಷಾರ್ಥ ಸಾಧಿಸಿದಾಗ ಯೋಚನೆ ಮಾಡು. ಒಬ್ಬ ಧರ್ಮರಾಜ ಉಳಿಬೇಕು ಅಂತ ಹೇಳಿ ಜಗತ್ತು ಹಾರೈಸ್ತಾ ಇದೆ, ಅವನು ಕೊಲ್ಲೋ ಕೆಲಸ ನಿಮ್ದ ಇವತ್ತನೇ ದಿವಸ? ಇವತ್ತು ಅರ್ಥ ಮಾಡಿಕೊಂಡ್ರೆ ಇವತ್ತು ನಡೀತಾರ ಯುದ್ಧ ಎಂತ ಯುದ್ಧ ಯೋಚನೆ ಮಾಡಿ ನೋಡಂತೆ. ಭಯ, ಎಷ್ಟು ಜನ ಸಾಯ್ತಿದ್ದಾರೆ ಪಾಪ, ಸಾಯ್ತಿದ್ದರು ಯುದ್ಧದಲ್ಲಿ ಮೊದಲು ಸತ್ತವರು ಆಮೇಲೆ ಸತ್ತವರು, ಯುದ್ಧದ ಗೊಂದಲವೇ ಗೊಂದಲ, ಭಾರಿ ಆಶ್ಚರ್ಯ ಹುಟ್ಟಿಸ್ತಕ್ಕಂಥ ಕಥೆ. ಸಾಯಿರಲ್ಲ ಯಾರು ಗೊತ್ತೇನೆ ಪಾಪ, ಏನೂ ಗೊತ್ತಿಲ್ಲದ ಜನಗಳು, ಅಮಾಯಕ ಜನಗಳು. ಅಲ್ಲಿ ಅಷ್ಟೇ ಎಲ್ಲ ಕಡೆ ಸಾಯತಕ್ಕಂಥ ಜನಗಳೆಲ್ಲ ತೀರ ಪಾಪ ಮುಗ್ಧರು. ಅಂತ ಸಾವಿಗೆ ಕಾರಣವಾದ ಏನು ಬಂದಾಗ ಯೋಚನೆ ಮಾಡೋ ಅರ್ಜುನ, ಇದು ತಪ್ಪು ತಿಳ್ಕೊಂಡಿದ್ದೀಯ. ಒಂದು ಕಥೆ ಹೇಳ್ತೇನೆ ಕೇಳು ಅಂತ, ಒಂದು ಕಥೆ ಹೇಳ್ತೇನೆ ಕೇಳು. ಒಬ್ಬ ವ್ಯಕ್ತಿ ಇದು ಕೌಶಿಕ ಅಂತ ಬ್ರಾಹ್ಮಣ ಇದ್ದ, ಬ್ರಾಹ್ಮಣರ ಕಥೆನ ಹೇಳ್ತಾರೆ, ಬ್ರಾಹ್ಮಣರ ಬಾಡಿ ಡೇಂಜರಸ್ ಅಂತ ತೋರಿಸ್ಲಿಕ್ಕೆ ಹೊರಟಿರು. ಬ್ರಾಹ್ಮಣರ ಕಥೆ, ಕೌಶಿಕ ಅಂತ ಬ್ರಾಹ್ಮಣ ಇದ್ದ, ದೊಡ್ಡ ತಪಸ್ಮ, ಮೌನ ವ್ರತ ಅವನದು, ಸತ್ಯ ವ್ರತ ಎರಡು ವ್ರತ ಅವನಿಗೆ, ಮಾತಾಡೋದೆಲ್ಲ ಸತ್ಯ, ನಡೆಸಿ ನಡೆಸ್ತೇನೆ ಅಂತೇಳಿ. ಒಂದು ಎಷ್ಟೋ ದಿವಸ ಆಗ ವ್ಯಾರೇಜ್ ಮಾಡ್ಕೊಂಡು ಹೊರಟು ಬಿಟ್ಟಿದ್ದ. ಒಂದು ದಿವಸ ಬಂತಂತೆ, ದೊಡ್ಡ ಒಂದು ಗುಂಪು ಬರ್ತಾ ಇದೆ, ಪ್ರಯಾಣಿಕರ ಗುಂಪು ಬರ್ತಾ ಇದೆ, ಹೆಂಗಸರು ಮಕ್ಕಳು ಎಲ್ಲ ಇದ್ದಾರೆ, ಅವರಿಗೆ ಓಡ್ಕೋತಾ ಬರ್ತಾರೆ ಮುನಿ ಹತ್ರ. ನೋಡ್ತಾನೆ ಮುನಿ, ನೋಡ್ತಾನೆ ಅವರನ್ನ, ಇವರು ಬರ್ತಾ ನಮಸ್ಕಾರ ಮಾಡ್ತಾರ ಮುನಿಗೆ. ಪಾಪ ಸ್ವಾಮಿ, ಬದಲೇ ತಪೋವನ, ಒಂದು ದೊಡ್ಡ ಕಾಡಿದೆ, ದರೋಡಿಕವರು ಹಚ್ಕೊಂಡು ಬರ್ತಾ ಇದ್ದಾರೆ, ಎಲ್ಲಿ ಹೋರು ಉಳ್ಕೊಳ್ಳೋದು ಸಾಧ್ಯವಾಗ್ತಾ ಇಲ್ಲ ನಮಗೆ, ಪುಣ್ಯ ನಿಮ್ಮ ಆಶ್ರಮ ಸಿಕ್ಕಿದೆ, ಈಗೋ ನಾವು ಒಳಗೆ ಅಡ್ಕೋತೇವೆ, ಎಲ್ಲ ಅಡ್ಕೊಂಡ್ಬಿಡ್ತೇವೆ, ದಯವಿಟ್ಟು ನಮ್ಮನ್ನು ಕಾಪಾಡಿ, ನಾವು ಇರೋ ಜಾಗ ತೋರಿಸ್ಬೇಡಿ ಅಷ್ಟೆ, ಇನ್ನೇನು ಮಾಡಬೇಕಾಗಿಲ್ಲ ಅಂತ ಹೇಳಿದ್ರಂತೆ. ಮುನಿ ಮಾತಾಡೋದಿಲ್ಲವಲ್ಲ, ಮೌನ ವ್ರತ ಅಲ್ಲ, ಸುಮ್ಮನೆ ಇದ್ದು ಬಿಟ್ಟ. ಇಲ್ಲ ಸುಮ್ಮನೆ ಹೇಳಿ ಬಾಯಾರೇ ಬಿಡಬಾರದೆ, ಎರಡು ವ್ರತ ಮೌನ ವ್ರತ ಮಾತಾಡೋದಿಲ್ಲ, ಅವರೇನು ತಿಳ್ಕೊಂಡ್ರು ಪಾಪ, ಮೌನಂ ಸಮ್ಮತಿ ಲಕ್ಷ ಅಂತ ತಿಳ್ಕೊಂಡ್ಬಿಟ್ರು. ಸುಮ್ಮನೆ ಇದ್ದಾರೆ ಅಂದ್ರೆ ಓಕೆ ಅಂತ ಅರ್ಥ, ತಿಳ್ಕೊಂಡ್ರು ಒಳಗೆ ಹೊರಟೇ ಬಿಟ್ರು, ಅಡ್ಕೊಂಡ್ಬಿಟ್ರು. ಬಂದೇ ಬಂದ್ರು ದರೋಡಿಕೊಡ್ರೆಲ್ಲ ಮುನಿಗಳು, ಅವ್ರು ನಮಸ್ಕಾರ ಹೊಡೆದ್ರು. ಒಂದು ಮುನಿಗಳೇ, ನಿಮ್ಮ ವಿಷಯ ನಮಗೆ ಭಾರಿ ಗೊತ್ತಿದೆ, ಸತ್ಯವನ್ನು ಹೇಳ್ತೀರಿ ಅಂತ ಗೊತ್ತಿದೆ, ದಯವಿಟ್ಟು ಹೇಳಿ, ಓಡಿ ಬಂದವರು ಎಲ್ಲಿ ನಡ್ಕೊಂಡ್ರೆ ಹೇಳಿ. ತೋರು ಬಾಯಿ ಬಿಡಾಗಿಲ್ಲವಲ್ಲ, ಅಂತ ಕೈ ತೋರಿಸ್ಬಿಡ್ತಾರೆ, ಇನ್ನು ಕ್ಲಿಯರ್ ಆಗಿ ತೋರಿಸ್ತಾ ಇದ್ದಾರೆ, ಬಾಯಿಗಿಂತ ಕೈ ಕ್ಲಿಯರ್ ಆಯ್ತು, ನೋಡಿ ತೋರಿಸ್ಬಿಟ್ರು. ಅವ್ರು ಹೇಳಿದ್ದು ಎಲ್ಲ ಹೋಗಿದ್ದೇ ಕೆಲಸ, ಒಳಗೆ ಹೋಗಿ ನುಗ್ಗಿದ್ದು, ಅವನನ್ನು ಎಳೆದಿದ್ದು, ಹೊಡೆದಿದ್ದು, ಕೊಂದಿದ್ದು, ಆಭರಣ ಕಿತ್ತುಕೊಂಡಿದ್ದು, ಹೊರಟಿದ್ದೇ ಕೆಲಸ. ಎಲ್ಲ ಮುನಿ ನೋಡ್ತಾನೆ ಅವನಿಗೆ ಖುಷಿ, ನಾನು ಸತ್ಯ ಹಿಡಿಬಿಟ್ಟೆ ಅಂತ ಖುಷಿ ಅವನು. ಇಂಥ ಸಮಯದಲ್ಲಿ ಸತ್ಯವನ್ನು ಬಿಡಲಿಲ್ಲ, ಯಾರು ಸತ್ತರು ಯಾರು ಬದುಕಿನ ಸತ್ಯ ಉಳಿತಲ್ಲ, ಇಷ್ಟೇ ಅವನು. ಇಂಥ ಮೆಕ್ಯಾನಿಕಲ್ ಜನ ತಗೊಂಡು ಏನ್ ಮಾಡಬೇಕದಕ್ಕೆ, ಮುಂದೆ ಕಾಲ ಬಂತು, ಸತ್ತೋದವನು. ಪಾಪ ವಿಮಾನ ಬರುತ್ತೆ ಕಾರಣ ಗೊತ್ತಿದ್ದಾನೆ, ಸ್ವರ್ಗಕ್ಕೆ ಹೋಗ್ಲಿಕ್ಕೆ ವಿಮಾನ ಬರುತ್ತೆ, ಕಾರಣ ಉಳ್ಕೊಂಡು ವಿಮಾನ ಬರಲ್ಲ ಅಂತ ಯಮದೂತರು ಬಂದ್ರಂತೆ, ಕಳ್ಕೊಂಡು ಹೊರಟೇ ಬಿಟ್ರಂತೆ, ಯಾವುದೇ ಮೇಲೆ ನಿಲ್ಲಿಸಿದ್ದಾರೆ. ಅವನಿಗೆ ಆಶ್ಚರ್ಯನೇ ಆಶ್ಚರ್ಯ, ಏನು ಸ್ವಾಮಿ ಎಂಥವನು ಗೊತ್ತಾ, ತನ್ನ ಡಿಗ್ರಿ ಎಲ್ಲ ಇದಕ್ಕೆ ಕೊಡ್ತಾರೆ, ಅಂಥ ಬ್ರಾಹ್ಮಣ ಇಂಥ ಬ್ರಾಹ್ಮಣ ಹೇಳಿದ್ದು ಹೇಳಿದ್ದೇನೆ. ಅದೆಲ್ಲವೇ ಮುಖ್ಯ ಅಲ್ಲ, ನಮ್ಮ ಕೇಸ್ ಇಷ್ಟೇ, ನಾ ಸುಳ್ಳು ಹೇಳಿದವರಿಗೆ ಕೊಡೋ ಶಿಕ್ಷೆ ಕೊಡ್ತಾ ಇದ್ದೇವೆ ಅಷ್ಟೇ. ನೀನು ಸುಳ್ಳು ಹೇಳಿದ್ದೆ, ದೊಡ್ಡ ಸುಳ್ಳು ಹೇಳಿದ್ದೆ, ಆದ್ರಿಂದ ನೀನು ಶಿಕ್ಷೆ ಕೊಡ್ತಾ ಇದ್ದೇವೆ. ಅವನು ಇನ್ನೂ ಆಶ್ಚರ್ಯ, ನಾನು ವ್ರತನ ಸುಳ್ಳು ಹೇಳಬಾರದು ಅಂತ ಇರೋದು ಅಂತ ಹೇಳ್ತಾನೆ. ಸುಳ್ಳು ಹೇಳೋದು ವ್ರತ ಇರೋದೇ ಸುಳ್ಳು ಹೇಳಬಾರದು ಅಂತ, ಸತ್ಯ ಹೇಳಿಯೇ ಬದುಕಿದವನು ನಾನೀಗ, ನಾನೇ ಸುಳ್ಳು ಹೇಳ್ತೇನೆ ಅಂತ ಕೇಳಿದ್ರೆ ನೋಡಿ, ಎಂಥ ಪ್ರಸಂಗದಲ್ಲೂ ನಾನು ಸುಳ್ಳು ಹೇಳಲಿಲ್ಲ, ಸತ್ಯವನ್ನು ಬಿಟ್ಟಿಲ್ಲ. ಆ ಪ್ರಸಂಗ ನೆನೆಸ್ಕೊತಾನೆ, ಅಂಥ ಕಾಲದಲ್ಲೂ ಸತ್ಯ ಹೇಳಿಬಿಟ್ಟೆ ಗೊತ್ತಾ ನಾನು, ಅದೇ ನೀನು ಮಾಡಿದ ದೊಡ್ಡ ಸುಳ್ಳು ಅಂತ ಹೇಳಿದ. ಅವತ್ತೇ ನೀನು ಮಾಡಿದ ದೊಡ್ಡ ತಪ್ಪದು, ನೀನು ಅವತ್ತೇನಾದ್ರು ಸುಳ್ಳು ಹೇಳಿಬಿಟ್ಟಿದ್ದಿದ್ರೆ ಅದಕ್ಕಿಂತ ದೊಡ್ಡ ಸತ್ಯ ಇರ್ತಿದ್ದಿಲ್ಲ ಅಂತ ಹೇಳಿದ. ನನಗೆ ಗೊತ್ತಿಲ್ಲ ಅಂತ ಹೇಳಿ ಅದು ಬೇರೆ ಕಡೆ ತೋರಿಸ್ಬಿಟ್ಟಿದ್ರೆ ಅಷ್ಟೇ ಬದುಕಿ ಹೋಗ್ತಿದ್ರು. ನೀನು ಮೆಕ್ಯಾನಿಕಲಿ ತೋರಿಸ್ಬಿಟ್ಟಿಯಲ್ಲ, ಅದು ದೊಡ್ಡ ಸುಳ್ಳಾಗಿದೆ, ಆದ್ದರಿಂದ ನನಗೆ ತಪ್ಪಿದ್ದಲ್ಲ ಅಂತ ಅವಳು ಹಾಕೇ ಬಿಟ್ರಂತ. ಅವನು ಅಜ್ಜನ ನೋಡಿದೆಯಾ ಈಗ, ಅವನು ಸತ್ಯ ಉಳಿಸಿಕೊಂಡ ಅಂತ ಅವನು ಮಾತು. ಆದ್ರೆ ಆಗಿದ್ದೆ ಎಷ್ಟು ಜನ ಸತ್ರು, ಅದರಿಂದ ಅಷ್ಟು ಜನ ಸತ್ತಿದ ಸತ್ಯ ಆಗುತ್ತ ಅದು. ಒಂದು ಇವತ್ತು ನೀನು ಧರ್ಮರಾಜ ಒಬ್ಬನ್ನು ಕೊಂದರೆ ಒಬ್ಬ ವ್ಯಕ್ತಿ ಸಾಯೋದಿಲ್ಲ, ಇಡೀ ರಾಜ್ಯ ಸಾಯುತ್ತೆ ಅಂತ ಹೇಳಿದ. ಧರ್ಮರಾಜ ನೇತೃತ್ವ ಇಡೀ ಧರ್ಮರಾಜ್ಯ ಹೋಗಿಬಿಡುತ್ತ, ಆದ್ರಿಂದ ಯಾವ ನ್ಯಾಯ ನಿಂದೀಗ ಕೊಲ್ತೀಯ ಅಣ್ಣನನ್ನು ಹೇಳು ಅಂತ ಹೇಳಿದ್ರು. ಆಗ ಧರ್ಮ ಅರ್ಜುನಿಗೆ ಜ್ಞಾನೋದಯ ಆಗುತ್ತೆ. ನಮ್ಗೆ ಈಗ ಅರ್ಥ, ತುಂಬಾ ಮೆಕ್ಯಾನಿಕಲ್ ನಿಯಮಗಳೆಲ್ಲ ಹೀಗೆ ನಮ್ಮನ್ನಾಗಿರೋದೆಲ್ಲ ಹಾಗೆ ಹಾಗೆ ಮಾಡಿ ಮಾಡಿ ಜನ ದೇವ್ರ ಕಂಡ್ರಾಗದಿಲ್ಲ ಮನೆಯೊಳಗೆ. ದೇವ್ರ ಮನೆಗೆಂದ ಬರಬಾರದು, ಅದಕ್ಕೆ ಕ್ಲಬ್ಗೆ ಹೋಗ್ಬಿಡ್ತಾರೆ. ದೇವ್ರ ಮನೆ ಬರೋದಿಲ್ಲ ಬಿಡಿ, ಅಷ್ಟ ಕ್ಲಬ್ಗೆ ಹೋಗ್ತೇನೆ. ಒಳ್ಳೆ ಬಿಟ್ಟರೆ ತಾನೆ ದೇವ್ರ ಮನೆಗೆ ಹೋಗ್ಲಿಕ್ಕೆ ಪಾಪ. ಇವನು ಕ್ಲಬ್ ಯಾವಾಗ ತೆಗೆದಿರ್ತಾರೆ, ಬನ್ನಿ ಸಾರ್ ಬನ್ನಿ ಕಾಯ್ತಾನೆ ಇರ್ತಾರೆ ಅವರು, ಪಾಪ ಹೋಗಿಬಿಡಿ, ಜೊ ದುಡ್ಡೆಲ್ಲ ಕೇಳಿ ಕಳಿಸಿಬಿಡ್ತಾರೆ. ದೇವ್ರ ಮನೆಗೆ ಬಾ ಹುಡುಗ, ಬರಬೇಡ ಅಂತ ಹೇಳಬಾರದು. ಮತ್ತೆ ಶುದ್ಧನಾಗಿ ಬಾ ಅಂತೇಳಿ ಮುಗಿದೋಗುತ್ತಷ್ಟೇ. ಇವ್ರೇನ್ ಮಾಡ್ತಾರೆ, ಕ್ಲೀನ್ ಇಲ್ಲ ಬರಬೇಡ, ಅರವತ್ತು ಕ್ಲೀನ್ ಆಗಿ ದೇವ್ರ ಮನೆ ಬರಬೇಕು ತಾನೆ, ಫಸ್ಟ್ ಆಗಿ ಕೆಲಸ ಮಾಡಿ ಶುದ್ಧನಾಗಿ ಬಾ. ಅಂದ್ರೆ ಬರೋ ಕಡೆಗೆ ಗಮನ ಕೊಡಬೇಕು ಹೊರತು ಕಳಸೋ ಕಡೆ ಕಳಸೋ ಕಡೆ ಆಗಬಾರ್ದು. ನಮ್ಮ ಮನೆಗಳಲ್ಲಿ ಮಡಿಯೇ ಹೋಗಿದ್ದು ಮುಖ್ಯವಾಗಿ ಹೋಗ್ಲಿಕ್ಕೆ ಇದೇ ಕಾರಣ ಆಯ್ತು. ಆ ಬಗ್ಗೆ ಮಡಿ ಬಗ್ಗೆ, ದೇವರ ಬಗ್ಗೆ, ಧರ್ಮದ ಬಗ್ಗೆ ಅಸಹ್ಯ ಭಾವನೆ ಬಂದ ಜನಗಳೆಲ್ಲ ಎಷ್ಟೋ ಜನ ದೂರ ಹೊರಟು, ಕೆಲವರು ಧರ್ಮಾಂತರನೇ ಮಾಡಿದರು, ಕೆಲವರು ಜಯಜಾಂತರ ಮಾಡಿದರು, ಕೆಲವರು ಕರ್ಮಾಂತರ ಮಾಡಿದರು. ಮೂಲತಃ ಧರ್ಮಕ್ಕೆ ವಿರೋಧಿಯಾದಂತಹ ಒಂದು ಪ್ರಜ್ಞೆ ಮೂಡಲಿಕ್ಕೆ ಇಂಥ ಒಂದು ಭಾವನೆ ಕಾರಣ. ಯಾಂತ್ರಿಕವಾದ ಧರ್ಮ ಅದನ್ನು ಭಗವಂತ ಹೇಳುತ್ತ, ಕಿಂ ಕರ್ಮ ಕಿಂ ಅಕರ್ಮ ಇತಿ ಕವಯ ಅಪಿ ಅತ್ರ ಮೋಹಿತಾ. ಕರ್ಮ ಯಾವುದು, ಕರ್ಮ ಯಾವುದಲ್ಲ, ಉದಾಹರಣೆ ಸತ್ಯ, ಸತ್ಯ ಹೇಳೋದು ಯಾವುದು, ಸತ್ಯ ಬಿಡೋದು ಯಾವುದು ಅಂತ ಮುನಿಗೆ ಗೊತ್ತಾಗಲಿಲ್ಲ. ನೋಡಿದ್ರ ಎಷ್ಟು ತಪಸ್ ಮಾಡಿದ್ದಾನೆ, ಎಸೆನ್ಸೆ ಮರೆತು ಬಿಟ್ಟಿದ್ದಾನ ಆತೀಗ. ಆ ದೃಷ್ಟಿಯಲ್ಲಿ ಅವನು ಮಾಡಿದ ತಪ್ಪು, ಅದೇ ತಪ್ಪು ನೀನ್ ಮಾಡ್ತಾ ಇದ್ದೆ ನೋಡಿ ಈಗ ಅಂದ ನನ್ನ ತಕ್ಷ್ಟ ತರಬ. ಅರ್ಜುನಿಗೆ ಅರ್ಥ ಆಯ್ತು, ಕೃಷ್ಣ ತಪ್ಪಾಯ್ತು ಆಗಿದ್ರೆ ಮತ್ತೇನು ಮಾಡ್ಲಿ, ಈಗ ವ್ರತ ಹೋಗಬಾರದಲ್ಲ ಅಂತ ಕೇಳ್ತಾನೆ ಕೃಷ್ಣ. ಹೌದು, ವ್ರತ ಹೋಗಬಾರದು, ಒಪ್ತೇನೆ, ವ್ರತ ಉಳಿಲೇಬೇಕು. ರಥ ಅಣ್ಣನ್ನು ಕೊಂದು ಉಡಿಸೋ ವ್ರತ ಮಾಡಬೇಡ ಪುಣ್ಯಾತ್ಮ, ಒಂದು ಕೆಲಸ ಮಾಡು, ಅಣ್ಣನ್ನು ಕೊಲ್ಲಬೇಕು ಹೋದಲ್ಲೋ ಕೊಲ್ಲು, ಆದರೆ ಪ್ರಾಣ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ.
ಮತ್ತೆ ಯಾಕೆ ಕೊಲ್ಲಬೇಕಾಗಿದ್ರೆ? ಆಗ ಭಗವಂತ ಹೇಳ್ತಾನೆ, ಎಂಥದ್ದು ಅಮೂಲ್ಯವಾದ ಮಾತು ಗೊತ್ತಾ, ದೊಡ್ಡವನು ಕೊಲ್ಲೋದು ಒಂದು ಏನು ಗೊತ್ತಾ ಅರ್ಜುನ ಅಂತ ಹೇಳ್ತಾನೆ. ದೊಡ್ಡವನು ಕೊಲ್ಲೋದು ಒಂದು ಏನು ಗೊತ್ತೇನು? ಅವನು ನಿಂದೆ ಮಾಡಿದ್ರೆ ಕೊಂದಾಗಲೆಕ್ಕ ಅಂತ ಹೇಳಿದ್ದಾರೆ. ಆ ನಿಂದೆ ಮಾಡಿದ್ರೆ ಕೊಂದಾಗಲೆಕ್ಕ, ಧರ್ಮಾರ ನಿಂದೆ ಮಾಡಿದ್ರೆ ಕೊಂದಾಗಲೆಕ್ಕ, ಬೇಯ್ದು ಬಿಡು ಕೊಂದಾಗಲೆಕ್ಕ. ಉತ್ತಮೇ ವಚಸಾ ಶಿಕ್ಷಾ ಅಂತಾನೆ ಶಾಸ್ತ್ರ. ದೊಡ್ಡವನು ತಿಳಿಸಿದ್ರೆ ಬೈಯೋದಷ್ಟೇನೆ, ಬೈದು ಬಿಟ್ರೆ ಕೊಂದಾಗುತ್ತೆ, ಬೈದು ಬಿಡು. ಅರ್ಜುನ ಬೈತಾನೆ ಬೈತಾನೆ, ಉಚ್ಚಾಬಿಟ್ಟೆ ಬೈದು ಬಿಡ್ತಾನೆ ನಡಿ ಅಂತ ಹೇಳಿ. ಹಾಗೆ ಹೀಗೆ ಹೀಗೆ ನಿನ್ನಿಂದಲೇ ಹಾಳಾಗಿದ್ದು ಶುರು ಮಾಡ್ತಾನೆ. ಜೂಚ ಆಡಿದ್ದು ನೀವು, ಕಾಡಿಗೆ ಹೋಗಿದ್ದು ನಾವು, ಮಾಡಬಾರ್ದು ನೀನು ಮಾಡಿದೆ, ಆಗ್ಬೇಕಾದ್ರೆ ಹೀಗಾಯ್ತು ಅಂಥೇಳಿ ಬೈದಿದ್ದು ಮನಸ್ಸಲ್ಲಿ ಏನು ಬೈಬೋದಿತ್ತು ಅಷ್ಟು ಬೈ ಹಾಕ್ಬಿಡ್ತಾನಪ್ಪ. ನನ್ನ ವ್ಯರ್ಥ ಆಗ್ಬಿಟ್ಟಿದೆ ಅಂತ ಬೈತೀಯ, ನಿನ್ನಿಂದ ನಾವು ಎಷ್ಟು ಕಷ್ಟಪಡ್ತೀವಿ ನೋಡೀಗ, ನೀನು ಯಾ ಎಂಥ ರಾಜ ನೀನೀಗ, ಏನೋ ನಮ್ಮಣ್ಣ ಭೀಮ ಇದ್ದಾನೆ ಅಂತ ಬದುಕಿದ್ದೇವೆ. ಇದು ವೆರಿ ಇಂಟ್ರೆಸ್ಟಿಂಗ್. ಇದು ಒಂದು ಧರ್ಮರಾಜನ ಬೈತಾ ಬೈತಾ ಭೀಮನ್ ಹೋಗ್ಬಿಡ್ತಾನೆ. ಭೀಮನನ್ನ ಅರ್ಜುನ ಯಾವ ಕಾಲಕ್ಕೂ ಬೈದಿಲ್ಲ ಅನ್ನೋದು ಭಾರಿ ಆಶ್ಚರ್ಯ. ಆದ್ರಿಂದ ಭೀಮನ್ ಟೋಟಲಿ ಎಲ್ಲರ ಮೇಲೆ ನಿಂತು ಬಿಡ್ತಾನೆ. ಇಂಥ ಗಲಾಟೆ ಭೀಮಸೇನ ಪಾತ್ರ ಇಲ್ಲೇ ತುಂಬಾ ಮೇಲಿದ್ದಾನೆ ಭೀಮಸೇನ. ಭೀಮಸೇನ ಅನ್ನು ಬೈದ್ರೆ ಸುಮ್ಮನೆ ಆಗ್ತಿದ್ದೆ ಅಂತ ಹೇಳ್ತಾನೆ. ಭೀಮಸೇನ ಅಕಸ್ಮಾತ್ ಬೈದಿದ್ರೆ ನಾನು ಮಾತು ಒಪ್ಪಿಸಿದ್ದೆ. ಯಾಕೆ ಗೊತ್ತೇನೋ, ಯೋ ಅಜ್ಞಾತ ಯುದ್ಧತೆ, ಆ ಯುದ್ಧ ಮಾಡ್ತಾ ಇದ್ದಾನೆ ನಮಗೋಸ್ಕರ. ನೀನ್ ನಿದ್ದೆ ಹೊಡಿತಾ ಇದೆಯಾ? ನೀನ್ ಭಯ ನನಗೆ ಭಯ ಹಾಕಿದ ನಿನಗೆ ಏನಿದೆ ಅಂತ ಕೇಳ್ತಾನೆ ಧರ್ಮರಾಜನ. ಅರ್ಜುನ ಕೇಳೋ ಮಾತು ನೋಡಿ, ನೀನು ನನ್ನನ್ನ ಬೈತೀಯಲ್ಲ, ನಿನಗೆ ಗಾಂಡಿಯೋ ಬೇರೆ ಕೇಳು ಅಂತ ಹೇಳಿ ನೀನು ಮಾಡಿರೋ ಕೆಲಸ ಏನೀಗ? ಓಡಿ ನನಗಿಂತ ಮುಂಚೆ ಮಲಗಿಬಿಟ್ಟಿದ್ಯಾ? ನನಗಿಂತ ಮುಂಚೆ ಮಲಗಿದ ನೀನು, ನನ್ನನ್ನು ಬೈಲಕ್ಕೆ ಅಧಿಕಾರ ಏನಿದೆ ನಿನಗೆ? ಅದೇ ಭೀಮ ಬೈದ್ರೆ, ಯೋ ಅಜ್ಞಾತ ಯುದ್ಧತೆ ವೀರ, ಇವತ್ತು ನಮಗೋಸ್ಕರ ಯುದ್ಧ ಮಾಡ್ತಾ ಇದ್ದಾನೆ, ಆತ ಬೈದ್ರೆ ಬಸಿಗತ್ತೆ ನಾನೀಗ, ನೀನ್ ಯಾಕಯ್ಯ ಬೈತಿ? ಎಲ್ಲ ನಡೀತಂತೆ. ಧರ್ಮರಾಜ ಬಾಯಿ ಬಿಡ್ಲಿಲ್ಲ, ಸುಮ್ಮನೆ ಕೂತಿದ್ದ. ಮುಗಿತಷ್ಟೊತ್ತಿಗೆ ಒಂದು ಸ್ಟೇಜ್ ಮುಗಿದಾಗ ಬಂದಾಗಾಯ್ತು, ಮುಗಿಲಿಲ್ಲ. ಅಜ್ಜನ ಮತ್ತೆ ಖಡ್ಗ ತೆಗೆದ ಕೃಷ್ಣಗೆ, ಏನಪ್ಪ ಏನ್ ಮತ್ತೆ ಏನ್ ಮಾಡ್ತಿದ್ದೆ ಅಂತ ಕೇಳಿ, ಮತ್ತೆ ಇನ್ನೊಂದು ವ್ರತ ಮಾಡಿದ್ದೆ ಏನಾದ್ರು ಅಂತ, ಇನ್ನೊಂದು ವ್ರತ ಏನಾದ್ರು ಮಾಡಿದ್ಯಾ ಅಂತ ಕೇಳಿದ್ದಾರೆ. ಹೌದು ಕೃಷ್ಣ, ದೊಡ್ಡ ತಪ್ಪು ಮಾಡಿದ್ದೆ ನಾನೀಗ. ಏನ್ ತಪ್ಪು ಮಾಡಿದೆ? ಅಣ್ಣನ್ ಕೊಂದು ಬಿಟ್ಟನಲ್ಲ, ನೀನೇ ಹೇಳಿದೆ ಅಣ್ಣನ್ ಬೈದ್ರೆ ಕೊಂದಾಗೆ ಅಂತ ಹೇಳಿದೆಯಲ್ಲ. ಅಣ್ಣನ್ ಕೊಂದು ಬಿಟ್ಟೆ ನಾನೀಗ, ಅಂದಮೇಲೆ ಅಣ್ಣನ್ ಕೊಂದವನ ಶಿಕ್ಷೆ ಏನು? ಪ್ರಾಣ ಕಳ್ಕೋಬೇಕು. ನಾನು ನಂತಾನೆ ಕರೆಸುತ್ತೇನೆ ಅಂತೆ. ಈ ಕಡೆ ಆ ಕಡೆ ಇಲ್ಲ, ಯಾರ್ದಾರು ತಲೆ ಹೋಗಿ ಗೊತ್ತಿರೋ ತಲೆ ಹೋಗ್ಬೇಕೀಗ. ಇಷ್ಟೊತ್ತು ಆತನ ತಲೆ ಕಳೆದ್ರೆ ತಂತಾನೆ ಕಳ್ಕೊಂಡಿದ್ದಾನೆ. ಈಗ ಕೃಷ್ಣ ಅಲ್ಲಿ ಇಲ್ಲದ ಹೋಗಿ ಏನಾಗ್ತಿತ್ತು ಯೋಚನೆ ಮಾಡಬೇಕು. ಆ ಸ್ಥಿತಿ ಇಲ್ಲದೆ ಹೋಗಿದ್ರೆ ಈ ಕಡೆ ಧರ್ಮಾದಿ ಹೋಗಿ ಅರ್ಜುನ ಹೋಗ್ಬಿಡ್ತಾ ಇದ್ದ ಅಷ್ಟೇ. ಅದಕ್ಕೆ ಕೃಷ್ಣ ಇಲ್ಲದೆ ಹೋದ್ರೆ ದೇವರು ಕೈ ಬಿಟ್ರೆ ಯಾರು ಬದುಕ್ತಾರೆ? ದೇವರು ಕೈ ಬಿಟ್ಟರೆ ಜಗತ್ತಿನಲ್ಲಿ ಯಾರೂ ಬದುಕಲಿಕ್ಕಾಗೋದಿಲ್ಲ. ಭಗವಂತ ಹಾಗೆ ರಕ್ಷಣೆ ಮಾಡ್ತಾನೆ ನೋಡಬೇಕು. ಅರ್ಜುನ ಇಟ್ಟು ಸ್ವಲ್ಪ ಹಾಗೆ ಇಟ್ಟು ಹೇಳ್ತೇನೆ ಕೇಳು, ಏನು ಕೆಲಸ ಮಾಡ್ತಿದ್ದೆ ನೀನೀಗ? ಅಣ್ಣನನ್ನು ಕೊಂದೆ, ಅದಕ್ಕೆ ನೀನು ಕೊಲ್ತೇನೆ ಅಂತ ಹೇಳ್ತೀಯಲ್ಲ, ಆತ್ಮಹತ್ಯೆ ಎಷ್ಟು ಕೆಟ್ಟದ್ದು ಗೊತ್ತಾ ಅಂತ ಭಗವಂತ ಹೇಳ್ತಾನೆ. ಮುಂದಿನ ಮಾತಿ ನಮಗೆರಡೂ ಗೊತ್ತಿಲ್ಲ, ಇನ್ನೊಬ್ರು ಕೊಲ್ಲ ತಪ್ಪು ಅಂತೂ ಗೊತ್ತಿಲ್ಲ, ಆಗ ಹೊಡೆತಾನೆ ಇರ್ತಾನೆ. ತಾವು ಸಾಯ ತಪ್ಪು ಅಂತೂ ಗೊತ್ತಿಲ್ಲ, ಮಕ್ಕಳನ್ನು ಬಾವಿಗೆ ಹಾಕಿ ತಾನೂ ಸಾವು ಬಿದ್ದಾ ಪೇಪರ್ಲ್ಲಿ ಬರ್ತಾನೆ ಇರುತ್ತೆ. ಎಂಥ ತಾಯಿಯವಳು ಅಂತವ್ರು ಮಕ್ಕಳ ಹುಟ್ಟು ಎಷ್ಟು ಪಾಪ ಮಾಡಿರ್ಬೇಕು ಆ ಮಕ್ಕಳು. ಪಾಪ ಅವಾಗ ಸಾಯ ಉದ್ದೇಶ ಇದೆ ಮಕ್ಕಳಿಗೆ, ಪಾಪ ತೆಗೆದು ಹಾಕಿಬಿಡೋದೇನ? ಇದು ಹೇಳ್ತಾರೆ, ತಾಯಿನೇ ಕೊಂದರೆ ಯಾರು ಕಾಪಾಡ್ತಾರೆ ಅಂತಾರಲ್ಲ, ಇವ್ರು ರಾಕ್ಷಸರಾಗಿ ಹುಟ್ಟಬೇಕು ಇವರೆಲ್ಲ ಕೂಡ. ತಾಯಿನ ತನಗೇನೋ ಸಾಕಷ್ಟ ಬಂತು ಮಕ್ಕಳನ್ನ ಕೊಂದು ಹಾಕಿಬಿಡೋದ? ಎಷ್ಟು ತಪ್ಪಿದು. ಆ ದೃಷ್ಟಿಯಲ್ಲಿ ಇವ್ರಿಗೆ ಕೊಲ್ಲ ಹಕ್ಕು ಎಲ್ಲಿದೆ? ಇವರಿಗೆ ಸಾಧ್ಯನೇ ಇದೆ. ಅದಕ್ಕೆ ಹೇಳ್ತಾರೆ, ಇನ್ನೊಬ್ಬರು ಕೊಲ್ಲ ಹಕ್ಕು ಇಲ್ಲ, ನಮ್ಮನ್ನು ಕೊಂಡ್ಕೊಳ್ಳೋ ಹಕ್ಕು ನಮಗಿಲ್ಲ. ಮತಿಪೂರ್ವಂ ದೇಹಹಾನಾತ್ ಪಾಪಂ ಮಹದವಾಪ್ಯತೆ. ಆತ್ಮಹತ್ಯೆ ಮಾಡಿಕೊಡೋದ್ರಲ್ಲ ಭಗವತದ ಸಂದೇಶ, ಮಹಾಭಾರತದ ಸಂದೇಶ, ಭಗವಂತನ ಸಂದೇಶ. ಮತಿಪೂರ್ವಂ ದೇಹಹಾನಾತ್ ಪಾಪಂ ಮಹದವಾಪ್ಯತೆ. ನಮ್ಮ ದೇಹವನ್ನು ನಾವು ಆತ್ಮಹತ್ಯೆ ಮಾಡಿಕೊಂಡು ಕಳ್ಕೊತೇವಲ್ಲ, ದೊಡ್ಡ ಪಾಪ ಬರುತ್ತೆ ಅಂತ ಹೇಳ್ತಾರೆ. ಯಾವುದೇ ಒಂದು ಪಾಪಕ್ಕಿಂತ ನಮ್ಮನ್ನ ಕೊಂದ್ಕೊಳ್ಳೋ ಪಾಪ ಭಾರಿ ಭಯಂಕರವಾದ ಪಾಪ. ಅದು ತಮ್ಮ ಸಮಸ್ಯೆಗಳಿಗೆ ಪರಿಹಾರವಲ್ಲ, ಅತಿ ದೊಡ್ಡ ಸಮಸ್ಯೆ ಅದೇ ಆಗತ್ತೆ ಅಂತ ಭಗವಂತ ಹೇಳಿ, ಯಾತ ಕೊಂದ್ಕೊಳ್ಬಾರದು ಅಂದ್ರೆ, ಧರ್ಮಾರ್ಥ ಕಾಮ ಮೋಕ್ಷಾಣಾಂ ಸಾಧನಂ ದೇಹ ತೋಸ್ತೀಯತ್. ಧರ್ಮಾರ್ಥ ಕಾಮ ಮೋಕ್ಷಾಣಾಂ ಸಾಧನಂ ದೇಹ ತೋಸ್ತೀಯತ್. ಧರ್ಮ ಅರ್ಥ ಕಾಮ ಮೋಕ್ಷ ಇವುಗಳ ಸಾಧನೆ ಎಲ್ಲಿಂದ ಆಗಬೇಕು? ಫಸ್ಟ್ ನಮ್ಮ ದೇಹದಿಂದನೇ ಆಗಬೇಕು. ಶರೀರ ಮಾಧ್ಯಮ ಖಲು ಧರ್ಮ ಸಾಧನಂ. ಶರೀರ ನಮ್ಮ ಧರ್ಮ ಸಾಧನದ ಮೊದಲನೇ ಹಂತ ಅದು. ಒಂದು ಅದನ್ನು ಕಳ್ಕೊಳ್ಳೋ ಹಕ್ಕು ನಮಗಿಲ್ಲ, ಕಳ್ಕೊಳ್ಳೋ ಸಾಧ್ಯತೆ ಆತ್ಮಹತ್ಯೆ ಮಾಡ್ಕೋಬೇಡ. ಹಾಗೆ ಎಲ್ರಿಗೆ ಮಾತು ಅಪ್ಲೈ ಮಾಡ್ಕೊಂಡ್ಬಿಟ್ರೆ, ಮಾಡಬಾರ್ದು ಮಾಡೋದು, ಸಾಯಿ ಅಂದ್ರೆ ಸಾಯಬಾರದು ಭಗವಂತ ಹೇಳಿದ್ದಾರೆ, ಅದನ್ನು ಸಾಯ್ತಾ ಇಲ್ಲ ಅಂತ ಕೇಳಿದರೆ ಅದೊಂದು ಸಮಸ್ಯೆ ಆಗುತ್ತೆ. ಅದು ಭಗವಂತ ಹೇಳ್ತಾನೆ, ಅರ್ಜುನ ಅಣ್ಣನನ್ನು ಹೇಗೆ ಕೊಂದಿ ಹೇಳ ನೀನೀಗ? ದೇಹದಿಂದ ಕೊಂದಿಯಾ? ಇಲ್ಲ. ಯಾಕೆ ಕೊಂದಿದ್ದೀ ನೀನೀಗ? ಆತನನ್ನ ಬೈದು ತಾನೆ ಕೊಂದಿರೋದು ನೀನೀಗ. ಎಂಥ ತತ್ವ ಇದೆ, ದೊಡ್ಡವನು ಬೈದ್ರೆ ಕೊಂದಾಗತ್ತೆ. ಇವತ್ತು ತುಂಬಾ ಗಮನಿಸಬೇಕಾದ ಮಾತು, ದೊಡ್ಡವರನ್ನು ಬೈದರೆ ಕೊಂದಾಗತ್ತೆ. ಇವತ್ತು ಈ ಕೆಲಸ ಎಷ್ಟರ ಮಾಡ್ತಾರೆ ಹೇಳೋದಕ್ಕೆ ಸಾಧ್ಯ ಇಲ್ಲ. ಬಾಯಿ ಬಂದ ದೊಡ್ಡವರನ್ನು ಹುಚ್ಚಾಬಟ್ಟೆ ಬೈದಿರ್ತಾರೆ. ಪಾಪ ನಿಮಗೇನು ಗೊತ್ತಾಗೋದಿಲ್ಲ, ಸುಮ್ಮನೆ ಕೂಡಿ ಸಾಕು. ಇಂಥ ಅವಮಾನಕ್ಕಿಂತ ಅವರು ಸಾಯೋದಕ್ಕೆ ಹೆಚ್ಚು ಇಷ್ಟಪಡ್ತಾರೆ. ಪಾಪ ತುಂಬಾ ತಪ್ಪದು. ಆದ್ದರಿಂದ ನೀನು ಕೊಂದಿದ್ದು ಬೈದು ಆದರೆ ಶಿಕ್ಷೆ ಮಾಡ್ಕೋ ಒಪ್ತೇನೆ. ದೊಡ್ಡವರು ಬೈದಿದ್ದು ತಪ್ಪೆ, ಆತ್ಮ ಕೊಂದು ಪರಹತ್ಯ ಮಾಡಿದ್ರೆ ಭ್ರಾತೃಹತ್ಯ ಮಾಡಿದ ಲೆಕ್ಕ ನಿಜಾನೇ. ಆದರೆ ಹ್ಯಾಕ್ ಶಿಕ್ಷೆ ಮಾಡಿಕೊಳ್ಳು ಗೊತ್ತಾ, ನೀನು ಸಾಯ್ಬೇಕು ತಾನೆ ಒಪ್ತೇನೆ ಅದನ್ನ. ಆದರೆ ನೀನು ದೊಡ್ಡವರನ್ನ ಬೈದು ಕೊಂದಿದ್ದಿ ತಾನೆ, ಅದು ನಿನ್ನನ್ನು ಹ್ಯಾಕ್ ಹೊಂದ್ಕೋಬೇಕು ಗೊತ್ತಾ ನೀನೀಗ. ಭಗವಂತ ಹೇಳುತ್ತಾನೆ, ದೊಡ್ಡವರನ್ನ ಬೈಯೋದು ಅವ್ರನ್ನ ಕೊಂದಾಗ ಲೆಕ್ಕ, ನಮ್ಮನ್ನು ಕೊಂದ್ಕೊಳ್ಳೋದಕ್ಕೆ ಉಪಾಯ ಏನು ಗೊತ್ತಾ, ನಮ್ಮನ್ನು ಹೊಡಿಕೊಂಡ್ರೆ ನಮ್ಮನ್ನು ಬೈದಾಗ ಕೊಂದ್ಕೊಂಡಾಗ ಲೆಕ್ಕ ಅಂತ ಹೇಳಿಬಿಡುತ್ತ. ಆತ್ಮ ಪ್ರಶಂಸೆ ಮಾಡಿಕೊಂಡ್ರೆ ತಮ್ಮನ್ನು ಕೊಂದ್ಕೊಂಡಾಗ ಲೆಕ್ಕ. ನಮಗೆರಡು ದೊಡ್ಡ ರೋಗಗಳೇ, ದೊಡ್ಡವರು ಬೈಬಾರದು ಬಂದು ಅವ್ರನ್ನೇ ಬೈಯೋದು, ನಮ್ಮನ್ನು ಹೊಡ್ಕೋಬಾರದು ಫಸ್ಟ್ ಅದೇ ಕೆಲಸನೇ ಮಾಡೋದು, ನಾನು ಸಮಾನ ಇಲ್ಲ ಅಂತಾನೆ ಶುರು ಮಾಡೋ ಅಂದ್ರೆ ನಮ್ಮನ್ನು ನಾವೇ ಕೊಂದ್ಕೋತೇವೆ ಅಂತ ಅರ್ಥ. ನಮ್ಮನ್ನು ನಾವೇ ಕೊಂದ್ಕೊಂಡು ಬಿಡ್ತೇವೆ ಅಂದ್ರೆ ಎರಡು ತಪ್ಪು ಒಟ್ಟಿಗೆ ಮಾಡಿದಾಗತ್ತೆ. ಈಗ ಗುರುನಿಂದ ಆತ್ಮ ಪೂಜಾಚ ನಕ್ಷೇಮಾಯ ಭವೇತ್ ಕೊಚಿತ್, ಎಷ್ಟು ಶಾಶ್ವತ ಸುಭಾಷಿತ. ಗುರುನಿಂದ ಆತ್ಮ ಪೂಜಾಚ, ದೊಡ್ಡವರನ್ನು ಬೈಯೋದು ತನ್ನ ಹೊಗಳ್ಕೊಳ್ಳೋದು ಎಂದೂ ಸಭ್ಯತೆ ಕಾರಣವಾಗೋದೇ ಇಲ್ಲ. ನಿನ್ನನ್ನು ಕೊಂದ್ಕೊಳ್ಬೇಕು ಅಂತ ನೀನು ಹೊಗಳ್ಕೊಂಡು ಬಿಡು ಸಾಕು, ಬೇಕಾದಷ್ಟಾಗತ್ತೆ ಅಂತ ಹೇಳಿದ್ರೆ ನೀನು ಹೊಗಳ್ಕೊಂಡ್ಬಿಟ್ಟು ಕೊಂದ್ಕೊಂಡಾಗ ಲೆಕ್ಕ. ಅರ್ಜುನ ಶುರು ಮಾಡಿದೆ ಹೊಡ್ಕೊಳ್ಳೋದಕ್ಕೋಸ್ಕರ, ನಾನು ಎಂಥವನು ಗೊತ್ತಾ ಅಣ್ಣ, ಶುರು ಮಾಡಿಬಿಡ್ತಾರೆ. ಏನೇ ಹುಟ್ಟಿದಾಗ ಹಾಕಿದ್ದೆ, ಎಂಥ ಅಸ್ತ್ರ ಕತ್ತಿದ್ದೇನೆ, ನನ್ನ ಬಿಟ್ಟರೆ ಜನದಾರಿಗಳು ಯಾರಿದ್ದಾರೆ ಲೆಕ್ಕ ಹಾಕು. ನಿವಾತ ಕವಚರನ್ನ ಕೊಂದೆ, ಕಾಲಕ್ಕೆ ಎರಡು ಕೊಂದೆ, ಉತ್ತರ ಗೋವಣದ ಕಥೆ ನಿನ್ನ ಗೊತ್ತಿರಬೇಕಲ್ಲ, ತನ್ನ ಕತೆ ತಾನೇ ಹೇಳ್ಕೊಂಡ್ಬಿಡ್ತಾರೆ. ಅಜ್ಜ ಪೂರ್ತಿ ಪುರಾಣ ಪೂರ್ತಿ ಒಪ್ಪಿಸಿಬಿಡ್ತಾರೆ. ಕಿರಾತಾರ್ಜುನಿಯದಲ್ಲಿ ಉದ್ದದೇವರ ಜೊತೆ ಹೋರಾಡಿ ಪಾಶುಪತ್ರ ತಂದಿದ್ದೇನೆ, ಏನ್ ಮಾಡಿದ್ದಿ ನೀನೀಗ ಅಂದ್ರೆ ನನ್ನ ಸಮಾನ ಯಾರಿದ್ದಾರೆ ಯೋಚನೆ ಮಾಡು. ಆ ದೃಷ್ಟಿಯಿಂದ ನಾನು ಮಹಾವೀರ ಅಂತ ಎಲ್ಲ ಹೇಳ್ಕೊಂಡು ಬಿಟ್ಟ. ಅಲ್ಲಿಗೆ ಕೃಷ್ಣ ಹೇಳ್ತಾ ಅಂದ್ರೆ ಅರ್ಜುನ ಮಸ್ತಿ ಏನು ಎಲ್ಲ ಹೊರಗೊಂಡ್ಬಿಡ್ತದೆ. ಅವತ್ತಿನ ದಿವಸ ಪರಮಾತ್ಮ ಈ ಪ್ರಸಂಗ ಯಾತಕ್ಕೆ ತಂದ ಅಂದ್ರೆ, ಆತನ ಮನಸ್ಸಿನೊಳಗೆ ಅನ್ಕಾನ್ಶಿಯಸ್ ಸಬ್ ಕಾನ್ಶಿಯಸ್ ಮೈಂಡ್ ಅಂತ ಕರಿತೇವಲ್ಲ, ಅದರಲ್ಲಿ ಇದ್ದದನ್ನು ಹೊರಗೆ ಹಾಕಿಬಿಟ್ಟು ಆತನ್ನ ಇಳಿಸಬೇಕಾಗಿತ್ತು. ಅರ್ಜುನ ಅಹಂಕಾರವನ್ನು ಮುರಿಬೇಕಾಗಿತ್ತು. ಧರ್ಮರಾಜನ್ ಯಾರೂ ಬೈದಿದ್ದಿಲ್ಲ, ಅರ್ಜುನ ಕೈಯಲ್ಲಿ ಬಿಸಿ ಆತನ ಎಚ್ಚರಿಕೆ ಕೊಡಬೇಕಾಗಿದೆ. ಧರ್ಮರಾಜನಿಗೆ ಬುಡದವರು ಸುಮ್ಮನೆ ಇದ್ದಿದ್ದರೆ ಏನ್ ತಿಳ್ಕೊಂಡಿದ್ದಾತ, ಸುಮ್ಮನೆ ಇದ್ದರೆ ಸರಿ ಅಂತ ಭಾವನೆ ಅಕಸ್ಮಾತ್ ಬರ್ತಿತ್ತು ಆತನಿಗೆ, ಅದನ್ನು ತೆಗಿಬೇಕಾಗಿದೆ. ಅರ್ಜುನದ ಅಹಂಕಾರ ತೆಗಿಬೇಕಾಗಿದೆ. ಇಬ್ಬರು ಬ್ಯಾಲೆನ್ಸ್ ಮಾಡಿಬಿಟ್ಟು ಸಾಕಪ್ಪ ಅಂತ ಹೇಳಿದಾಗ ಅಲ್ಲಿಗೆ ಒಂದು ರೀತಿ ಕ್ಲೋಸ್ ಆದಾಗ ಆಯ್ತನು. ಅರ್ಜುನ ಮತ್ತೆ ಒಳಗಿಟ್ಟ ಪುಗಿತು, ಇನ್ನೇನು ವಿಚಾರ ಅಂತ ಸುಮ್ಮನೆ ಕೂಡಲಕ್ಕೆ ಹೋದರೆ ಧರ್ಮರಾಜ ಎದ್ದ ಕಡೆಯಿಂದ, ಏನು ಪಜೀತಿ, ಇನ್ನೊಂದು ವಿಚಿತ್ರ ಪಜೀತಿ, ಏನ್ ಧರ್ಮರಾಜ ಏನು ವಿಚಾರ ಅಂತ, ನಾನು ಹೋಗ್ತೇನೆ ಕೃಷ್ಣ ಕಾಡಿಗೆ ಹೋಗಿಬಿಡ್ತೇನೆ ಅಂತ ಹೇಳ್ಬಿಟ್ಟಲ್ಲ. ಯಾಕಪ್ಪ ನಿನಗೇನಾಯ್ತು ಅಂತ ಕೇಳಿದರೆ, ಈ ರೀತಿ ಬಯಸಿಗಳು ಮತ್ತೆ ಯಾಕೆ ಬದುಕಬೇಕು ಅಂತ ಕೇಳಿದ್ದಾರೆ. ಹುಚ್ಚಾಪಟ್ಟೆ ಬಯಸಿಗಳು ನಾನೇ ಬದುಕ, ಅದು ಇಬ್ರು ಸಾಯಾರೆ, ನಾನು ಸಾಯ್ತಿರಲಿಲ್ಲ ಆತ್ ಸಾಯ್ತೇನೆ. ಅದಕ್ಕೆ ಹರಿರೇವ ಪರಹ ಹರಿರೇವ ಗುರುಹು ಹರಿರೇವ ಜಗತ್ ಪಿತೃ ಮಾತ್ರ ಗತಿ. ದೇವರು ಇವತ್ತು ನಾವು ಏನಾದರೂ ಜಗಳಾಡದೇ ಇದ್ದೇವೆ ಅಂದ್ರೆ ದೇವರ ದಯಾ ಅಂತ ಅರ್ಥ. ಅಂತ ಧರ್ಮರಾಜ ಅರ್ಜುನನಂಥವರೇ ಆ ಕಾಲಕ್ಕೆ ಎಲ್ಲಿ ಯಾವ ಮಟ್ಟಿಗೆ ಹೋಗಿದ್ದಾರೆ ಅಂದ್ರೆ ಕ್ಲೈಮ್ಯಾಕ್ಸ್ ಅದು. ಭಗವಂತ ಕಾಪಾಡಿದ ಇವತ್ತು. ಅದಕ್ಕೆ ಉಪನಿಷತ್ತನ್ನು ಹೇಳ್ತಾರೆ, ಇವತ್ತು ಯಾರೆಲ್ಲಾರು ನಮ್ಮಲ್ಲಿ ಜಗಳ ಆಗಿಲ್ಲ, ಗಂಡ ಹೆಂಡತಿ ಜಗಳ ಆಗಿಲ್ಲ, ಅಣ್ಣ ತಮ್ಮನ ಜಗಳ ಆಗಿಲ್ಲ, ತಂದೆ ಮಕ್ಕಳು ಜಗಳ ಆಗಿಲ್ಲ ಅಂದರೆ ನಮ್ಮ ಡಿಸಿಪ್ಲಿನ್ ತಿಳ್ಕೊಳ್ಬೇಡಿ, ದೇವರ ಕರುಣೆ ಅಂತ ತಿಳ್ಕೊಳ್ಳಿ, ದೇವರ ಅನುಗ್ರಹ ಅಂತ ತಿಳ್ಕೊಳ್ಳಿ. ಜಗಳ ಆಗಬೇಕು ಅಂತಿದ್ರೆ ಒಂದು ಸಣ್ಣ ಮಾತಿ ದೊಡ್ಡ ಜಗಳಾಗಬಹುದು. ಬೇಕಾದ್ರೆ ದೇವರು ಜಗಳ ಮಾಡಬಾರದು ಅಂತಿದ್ರೆ ಹೊಡೆದಾಡಿದ್ರು ಕೂಡ ಬೆಳಗ್ಗೆ ಹೋಗ್ಲಿ ಬಿಡು, ಕೈಕೊಂಡು ಹೊರಟೋಗ್ಬಿಡ್ತಾರೆ. ಭಗವಂತನ ಸಂಕಲ್ಪ ವಿಚಿತ್ರವಾದದ್ದು. ತಕ್ಷಣ ಕೃಷ್ಣ ಮಾತಾಡ್ತಾರೆ, ಧರ್ಮರಾಜ ಸ್ವಲ್ಪ ಇರು, ನೀನು ಸ್ವಲ್ಪ ಅರ್ಥ ಮಾಡ್ಕೋಪ. ನೀನು ಯಾತಕ್ಕೆ ಸಿಟ್ಟಾಗಿದ್ದು ಇಷ್ಟರು ಕೂಡ? ಅರ್ಜುನ ಕೊಲ್ಲಿಲ್ಲ ಅಂತ ಸಿಟ್ಟು ಬಂತಲ್ಲ ನಿನಗೆ, ಕೊಂದ್ಬಿಟ್ಟಿಯಾ ಅರ್ಜುನ ಅಂತ ಕೇಳ್ತೀಯಲ್ಲ. ಅರ್ಜುನ ಹೇಗೆ ಕೊಲ್ತಾನೆ ಲೆಕ್ಕ ಹಾಕು ಪಾಪ ಅಂತ ಹೇಳ್ತಾರೆ. ಹೇಗೆ ಕೊಲ್ತಾನೆ? ನಿನ್ನ ವಿಶೇಷ ಆಶೀರ್ವಾದ ಬೇಡ ಆತನೇ ಪಾಪ, ಅದೇ ನಮಸ್ಕಾರ ಮಾಡ್ಕೊಂಡು ಹೋಗ್ಲಿಕ್ಕೆ ಅಂತ ಬಂದು ಇಷ್ಟೆಲ್ಲ ಮಾತಾಡಿಬಿಡೋದು ಅಂತ ಕೇಳಿದ್ರೆ ಧರ್ಮವಾದ ಪೂರ್ತಿ ಸಡನ್ ಡೌನ್ ಆಗಿಬಿಡ್ತಾನೆ. ಅಲ್ಲಿಗೆ ನಿನ್ನ ಆಶೀರ್ವಾದ ಬೇಕು ಪಾಪ ಆತನಿಗೆ, ದೊಡ್ಡ ಮನುಷ್ಯ ನೀ, ಎಷ್ಟು ಗೌರವಿಸ್ತದೆ ನಿನ್ನ ಗೊತ್ತಾ ಅಂತ ಹೇಳಿದ ತಕ್ಷಣ ಧರ್ಮರಾಜನಿಗೆ ಇದು ಬಂತು. ನೀ ಆಶೀರ್ವಾದ ಮಾಡು, ಗೆಲ್ಲುವಂತ ಆಶೀರ್ವಾದ ಮಾಡು, ಈ ಕೊಂದು ಬರ್ತಾನೆ ಬಿಡ್ತಾನ, ನಿನಗೆ ಪೆಟ್ಟಾಗಿದ್ದ ಕಾರಣ ಬಿಟ್ಟುಬಿಡ್ತಾನೆ ತಿಳ್ಕೊಂಡಿದ್ದೀಯ, ಆದ್ರೆ ನೀನು ಯೋಕ್ಷ ವಿಚಾರಿಸಕ್ಕೆ ಅಂತ ಬಂದ್ರೆ ಹೀಗೆ ಮಾಡಿಬಿಡೋದ ನೀನೀಗ ಅಂತ ಹೇಳಿದ ತಕ್ಷಣ ಅರ್ಜುನ ಧರ್ಮರಾಜ ಹೌದಾ ಕೃಷ್ಣ ಸುಮ್ಮನೆ ಆಗಿಬಿಟ್ಟನಂತೆ. ಆಗ ಅರ್ಜುನ ಧರ್ಮರಾಜ ನಮಸ್ಕಾರ ಮಾಡ್ತಾನೆ, ಇಬ್ಬರು ಕೃಷ್ಣನ ನಮಸ್ಕಾರ ಮಾಡ್ತಾರೆ. ಕೃಷ್ಣ ಹೇಳ್ತಾನೆ, ಇನ್ಮೇಲೆ ಹೀಗೆ ಇರಿ, ಇಬ್ಬರು ಅಹಂಕಾರ ಬಿಟ್ಟಿದ್ದೀರಲ್ಲ, ಈಗ ನೀನು ಮಾಡಿದ ತಪ್ಪು ನಿನಗೆ ತಮ್ಮನ ಬಾಯಲ್ಲಿ ಹೇಳಿಸಿದೆ ಅರ್ಥ ಆಯ್ತಲ್ಲ ನಿನಗೀಗ, ಮತ್ತೆ ನಿನ್ನ ತಪ್ಪು ನಿನ್ನ ಅಹಂಕಾರ ನಿನಗೆ ಹೊರಗೆ ಬಂತಿಲ್ಲ.